श्रीगुरुभ्यो नमः हरिः ओम् हयग्रीवम् चिदानन्दविग्रहम् सदनुग्रहम् दशग्रीवच्युतम् शापान्मणिग्रीवविमोचनम् स्वनामग्रहणादेव निरस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धार्थये नमः गुरुमखिलगुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुधनशिष्टम् नित्यनिर्धूतकष्टम् भयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहम् देवि शुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिम् सभक्तानाम् कल्पवृक्षम् च कामदम् स्वामिनम् त्वाम् लघुप्रेमतीर्थम् वन्देह्यभीष्टदम् अज्ञानतिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयाख्यगुरुम् भजे श्रीगुरुभ्यो नमः हरिः ओम् ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यम् सूरयः तेजो वारिमृदाम् यथा विनिमयो यत्र त्रिसर्गोऽमृषा धाम्ना स्वेन सदा निरस्तकुहकम् सत्यम् परम् धीमहि नारदर मातु मुन्दवरिता इव ज्ञानम् गुह्यतमम् यत्तत् साक्षात् भगवतोदितम् अन्वभोचम् गमिष्यन्तः कृपया दीनवत्सराः ಜ್ಞಾನಿಗಳಾದಂಥ ಮಹಾನುಭಾವರೆಲ್ಲರೂ ಕೂಡ ಆ ಚಾತುರ್ಮಾಸ ಕಾಲದಲ್ಲಿ ನಾನು ಮಾಡಿದ ಸೇವೆಗೆ ಪ್ರಸನ್ನರಾಗಿ ಹೊರಟು ಹೋಗುವಂಥವರು ನನಗೆ ಭಗವಂತನ ಅನುಗ್ರಹ ಪಡೆಯಲಿಕ್ಕೆ ಬೇಕಾದ ಗುಹ್ಯವಾದ ಜ್ಞಾನವನ್ನು ನನಗೆ ತಿಳಿಸಿಕೊಟ್ಟರು. ಭಗವಂತ ಯಾವ ತಿಳುವಳಿಕೆ ನಮಗೆ ಬಂದರೆ ಸಾಕು, ದೇವ ನಮಗೆ ಅನುಗ್ರಹ ಮಾಡಿಬಿಡ್ತಾನೋ ಅಂಥ ತಿಳುವಳಿಕೆಯನ್ನು ಕೊಟ್ಟರು. ಆ ತಿಳುವಳಿಕೆ ಅವರಿಗಾರು ಕೊಟ್ಟರು ಅಂದರೆ ಆ ಜ್ಞಾನಿಗಳ ಗುಂಪು ಪರಂಪರೆಯಿಂದ ಬಂದದ್ದು, ಒಬ್ಬರಿಗೊಬ್ಬರು ಶಿಷ್ಯರು ಶಿಷ್ಯರು ಶಿಷ್ಯರಾಗಿ ಗುರು ಶಿಷ್ಯರ ಸಂಬಂಧದಿಂದ ಬಂದದ್ದು. ಆದಿಯಲ್ಲಿ ಬ್ರಹ್ಮದೇವರಿಗೆ ದೇವರೇ ತಾನು ಸಿಗಬೇಕಾದರೆ ಜನರಿಗೆ ಬೇಕಾದ ತಿಳುವಳಿಕೆಯನ್ನು ತಿಳಿಸಿಕೊಟ್ಟ ಭಗವಂತ. ಈ ಜ್ಞಾನ ಯಾರು ಕೊಟ್ಟದ್ದು ಅಂದರೆ ದೇವರೇ ಕೊಟ್ಟದ್ದು. ಯಾರಿಗೆ? ಬ್ರಹ್ಮದೇವರಿಗೆ. ಅದು ಪರಂಪರೆಯಿಂದ ಬಂತು. ಅಂಥ ಪರಂಪರೆಯಿಂದ ಬಂದ ಜ್ಞಾನ ಗುಹ್ಯ ಅಂದರೆ ಯೋಗ್ಯರಾದವರಿಗೆ ಮಾತ್ರ ತಿಳಿಸುವಂಥದ್ದು. ಈ ಯೋಗ್ಯರಾದವರು ಎಂಬ ಶಬ್ದ ಸ್ವಲ್ಪ ಹೇಗೆ ಅರ್ಥ ಮಾಡಬೇಕು ಅಂದರೆ ಒಳಗೆ ಜೀವ ಏನೋ ಒಳ್ಳೆಯವನೇ ಆಗಿರ್ತಾನೆ, ಆದರೆ ಸರಿಯಾದ ಪಕ್ವ ಕಾಲ ಬಂದಿರಲ್ಲ, ಪಕ್ವ ಕಾಲ ಬಂದಿರಲ್ಲ, ಹೇಳಿದರೆ ಅರ್ಥ ಆಗುವ ಸ್ಥಿತಿ ಇರಲ್ಲ. ಅಂಥ ಕಾಲಕ್ಕೆ ಅವರಿಗೆ ಉಪದೇಶಾದಿಗಳು ಕೊಡಬಾರದು. ಭಗವಂತ ಅವರನ್ನ ಅವರ ಕರ್ಮಾನುಸಾರ ಕಾಲಕ್ಕೆ ತಕ್ಕಂತೆ ಅವರನ್ನ ಪಕ್ವಗೊಳಿಸಿದಾಗ, ಜೀವನದಲ್ಲಿ ಏಟುಗಳು ಬಿದ್ದು ಎಲ್ಲ ಸರಿಯಾಗಿ ದೇವರು ಅಂದ್ರೆ ಎಚ್ಚರ ಮೂಡಿದಾಗ ಆವಾಗ ನಾವು ಉಪದೇಶ ಕೊಟ್ಟರೆ ಸರಿಯಾಗಿ ಹಿಡಿತಕ್ಕೆ ಬರುತ್ತೆ. ಅದಕ್ಕೆ ಗುಹ್ಯ ಅಂದರು. ಗುಹ್ಯ ಅಂದರೆ ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಬೇಕು, ಚೆಲ್ಲಿ ಹೋಗುವವರ ಕೈಗೆ ಹೋಗಬಾರದು. ಈಗ ಈ ರೋಡ್ನಲ್ಲಿ ಪಾಂಪ್ಲೆಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ, ಅವರಿಗೆ ತಮ್ಮ ಏನೋ ಒಂದು ಬಂಡವಾಳ ಶುರು ಮಾಡಿರ್ತಾರೆ, ಅದನ್ನ ಎಲ್ಲರಿಗೂ ತಲುಪಿಸಬೇಕು. ಒಂದು 10 ಜನಕ್ಕೆ 10 ರೋಡಲ್ಲಿ ಇಟ್ಟು ದುಡ್ಡು ಕೊಟ್ಟು ಅವರಿಗೆ ಈ ಪಾಂಪ್ಲೆಟ್ಸ್ ಎಲ್ಲರಿಗೆ ಕೊಡಿ ಅಂತ ಕೊಡುತ್ತಾರೆ. ನೋಡಿ, ಅವರಿಗೆ ಗೊತ್ತಿಲ್ವಾ, ಎಲ್ಲರಿಗೂ ಕೊಡ್ತಾ ಇರ್ತಾರೆ ಕೈಗೆ. ಆ ಸ್ಕೂಟರ್ಲ್ಲಿ ಹೋಗೋರಿಗೆಲ್ಲ ಕೊಡ್ತಾ ಇರ್ತಾರೆ, ನಡ್ಕೊಂಡು ಹೋಗೋರಿಗೆ. ಆ ಹೋಗೋರು ಕೈಯಲ್ಲಿ ತಗೊಂಡದ್ದು ಅಲ್ಲೇ ಹೀಗೆ ನೋಡಿ ಬಿಸಾಡಿ ಹೋಗ್ತಾ ಇರ್ತಾರೆ. ಕೆಲವರು ನೋಡೋದೂ ಇಲ್ಲ, ಹಾಕಿ ಹೋಗ್ತಾ ಇರ್ತಾರೆ. ಮತ್ತೆ ಆ ಪಾಂಪ್ಲೆಟ್ಸ್ ಪ್ರಿಂಟ್ ಮಾಡಿ ಜನರ ಮೂಲಕ ಎಲ್ಲರಿಗೆ ತಲುಪಿಸುವಂತೆ ಮಾಡುವಂತವರಿಗೆ ಏನು ಗೊತ್ತಿಲ್ವಾ, ತಾವು ಮಾಡಿದ ಪಾಂಪ್ಲೆಟ್ ಎಲ್ಲ ಹೀಗೆ ವೇಸ್ಟ್ ಆಗುತ್ತೆ ಅಂತ ಗೊತ್ತಿಲ್ವಾ ಅಂದ್ರೆ ಗೊತ್ತವರಿಗೆ. ಆ ಮಧ್ಯದಲ್ಲೇ ಯಾವೊಬ್ಬನಿಗೆ ಸಿಕ್ಕರೂ ಅವನು ಬಂದರೂ ತಮ್ಮ ವ್ಯಾಪಾರ ಆಗುತ್ತೆ. ಅದಕ್ಕೆ 200 ಜನಕ್ಕೆ ಕೈಗೆ ಸೇರಿದರೆ 10 ಆದರೂ ಜನ ಬಂದಾರು ಅಂತ ಆಸೆಯಿಂದ ಪಾಂಪ್ಲೆಟ್ ಹಾಕಿಸ್ತಾರದು. ಹಾಗೆ ಈ ಪ್ರವಚನಗಳೆಲ್ಲ ಹೇಗೆ ಈ ತರ ಇಡಿಸೋದು ಅಂತ ಹೇಳಿದರೆ, ಎಷ್ಟೋ ಜನ ಕೇಳದೇನೆ ಹೋಗುವವರಿದ್ದರೆ ಅದರಲ್ಲಿ ಕೇಳುವವರು ಕೆಲವರಾದರೂ ಬಂದು ಕೂಡುತ್ತಾರೆ ಅಂತ. ಆ ಕೇಳುವವರು ಅನುಷ್ಠಾನಕ್ಕೆ ತಂದುಕೊಂಡು ಚೆನ್ನಾಗಿ ಮಾರ್ಗದಲ್ಲಿ ಬರ್ತಾರೆ ಅಂತ ಒಂದು ವಿಶೇಷವಾದ ಇಚ್ಛೆಯಿಂದ ಕೊಟ್ಟರು. ಆದ್ದರಿಂದ ಇದೆಂಥದ್ದು ಗುಹ್ಯತಮ ರಹಸ್ಯವಾದ ಶಾಸ್ತ್ರ. ಆದರೆ ಮತ್ತು ಪ್ರಶ್ನೆ ಬರುತ್ತೆ, ರಹಸ್ಯವಾದ ಶಾಸ್ತ್ರ ಅಂತೀರಾ, ಮೈಕ್ ಮುಂದೆ ಕೂತು ಹೇಳ್ತೀರಾ, ರಹಸ್ಯ ಹೇಗಾಗುತ್ತೆ ಅಂದರೆ, ಮೈಕ್ ಮುಂದೆ ಕೂತು ಹೇಳಿದರೂ ಕೂಡ ಈ ಭಾಗವತ ಯಾರಿಗೆ ತಲುಪಬೇಕೋ ಅವರಿಗೇ ತಲುಪುತ್ತೆ, ಯಾರಿಗಿಲ್ಲವೋ ಅವರು ಕೇಳಿದ್ರೂ ಬಿಟ್ಟೇ ಹೋಗ್ತಾ ಇರ್ತಾರೆ. ಅವರ ಹೆದರಿಕೆ ಇಲ್ಲ, ತಲುಪಬಾರದವರಿಗಿದು ತಲುಪುತ್ತೇನೋ ಎಂಬ ಹೆದರಿಕೆ ಇಲ್ಲ. ಯಾಕೆ, ಒಳಗೆ ಕೂತು ತಲುಪಿಸುವವ ಇವನೇ ಭಗವಂತ. ಆದ್ದರಿಂದ ಆ ಸ್ವಾಮಿಯ ಕುರಿತು ಜ್ಞಾನಂ ಗುಹ್ಯತಮಂ ಯತ್ ಸಾಕ್ಷಾತ್ ಭಗವತೋದಿತಂ, ಭಗವಂತನೇ ಸಾಕ್ಷಾತ್ ತಾನೇ ಹೇಳಿದ್ದು. ಅಂಬವೋಚನ್ ಗಮಿಷ್ಯಂತಹ, ಹೊರಟು ಹೋಗುವಂಥವರಾಗಿ ನನಗೆ ಚೆನ್ನಾಗಿ ತಿಳಿಸಿಕೊಟ್ರು. ಕೃಪಯಾ ದೀನ ವತ್ಸಲಾಹ, ನಾನು ದೀನನಾಗಿದ್ದೆ, ತತ್ವಜ್ಞಾನ ಲೋಪವಾಗಿತ್ತು ನನ್ನಲ್ಲಿ, ಅದಕ್ಕೆ ನನಗೆ ಕೊಟ್ಟಿದ್ರು. ಏನೇವಾಹಂ ಭಗವತೋ ವಾಸುದೇವಸ್ಯ ವೇಧಸಃ ಮಾಯಾನುಭಾವಮಿದಂ ಯೇನ ಗಚ್ಚಂತಿ ತತ್ಪದಂ. ಮಾಯಾನುಭಾವಂ ಅವಿದಂ ಯೇನ ಗಚ್ಚಂತಿ ತತ್ಪದಂ. ಆ ತತ್ವಜ್ಞಾನ ನನಗೆ ಕೊಟ್ರಲ್ಲ, ಅದರಿಂದ ಭಗವಂತನಾದ ವಾಸುದೇವ ಭಗವಂತನ ಮಾಯಾ ಅನುಭಾವಂ, ಮಾಯಾನುಭಾವ ಅಂದ್ರೆ ಏನು, ಮಾಯಾ ಅಂದ್ರೆ ಇಚ್ಛ, ಭಗವಂತನ ಇಚ್ಛೆಯಿಂದ ಏನು ಈ ಜಗತ್ತೆಲ್ಲ ಹೊರಟು ಬಂದಿದೆ ಅಂದರೆ ಇಷ್ಟು. ಮೊದಲು ಭಗವಂತನಿದ್ದ, ಆತನ ಉದರದಲ್ಲಿ ಎಲ್ಲಾ ಜೀವರಾಶಿಗಳೂ ಇದ್ರು. ಎಲ್ಲಾ ಜೀವರಾಶಿಗಳು ಹೇಗಿದ್ರು ಅಂದರೆ, ಅಸ್ವತಂತ್ರರಾಗಿ ತಾವು ತಮ್ಮ ಪಾಡಿಗೆ ಶ್ವಾಸ ಮಾತ್ರ, ಅದು ಭಗವಂತ ಮಾಡಿಸಿದರೆ ಶ್ವಾಸ ಮಾತ್ರ ಅವಶೇಷಿತರಾಗಿ ಹಾಗೇ ಇದ್ರು. ಅಂಥ ಜೀವರಾಶಿಗಳನ್ನ ಹೊರಗೆ ತಂದ ಭಗವಂತ. ಹೊರಗೆ ತರಬೇಕಾದರೆ ಅವರಾಗಿ ಬಂದ್ರ ದೇವರಾಗಿ ತಂದ್ರ ಅಂತ. ಅವರಾಗಿ ಬರಲಿಕ್ಕೆ ಅವರಿಗೆ ಸ್ವಾತಂತ್ರ್ಯ ಇಲ್ಲ. ಅದಕ್ಕೆ ದೇವರೇ ಅವರನ್ನ ತಂದದ್ದು. ದೇವರು ತರಬೇಕಾದ್ರೆ ದೇವರಿಗೆ ಇಚ್ಛಾ ಬರಬೇಕಲ್ಲ, ದೇವರಿಗೆ ಇಚ್ಛಾ ಬಂದ್ರೇನೆ ದೇವರು ತರೋದು. ಆ ದೇವರ ಇಚ್ಛೆಯನ್ನೇ ಮಾಯಾ ಅಂದ್ರು. ಮಾಯಾನುಭಾವಂ ಅಂದರೆ ವಿಶೇಷವಾಗಿ ದೇವರ ಇಚ್ಛಾ ಮಾಯ, ಅದನ್ನ ಅನುಸರಿಸಿ ಭಾವಂ ಇರುವಂಥದ್ದು ಯಾವುದು, ಈ ಜಗತ್ತು. ಈ ಜಗತ್ತನ್ನೆಲ್ಲ ಕೂಡ ನಾನು ಅವಿದಂ ಚೆನ್ನಾಗಿ ತಿಳಿದುಕೊಂಡೆ. ಏನಂತ ತಿಳ್ಕೊಂಡದ್ದು ಈ ಜಗತ್ತನ್ನ ಏನಂತ ತಿಳಿಯಬೇಕು? ಅದಕ್ಕೆ ವ್ಯಾಸರಾಜ ಮಠದ ಈ ಪೀಠದಲ್ಲಿ ಬಂದಿರತಕ್ಕಂಥ ವಿದ್ಯಾಪ್ರಸನ್ನ ತೀರ್ಥರು ತುಂಬಾ ಹಾಡುಗಳನ್ನ ಮಾಡಿದ್ದಾರೆ, ದೇವರ ನಾಮಗಳನ್ನ. ಅದರಲ್ಲಿ ಹೇಳುತ್ತಾರೆ, ಕುಣಿ ಕುಣಿಯಲು ಬಾಲ ಗೋಪಾಲ ಅಂತ ಹಾಡಿನಲ್ಲಿ ಒಂದು ಪದವನ್ನು ಹೇಳುತ್ತಾರೆ, ಸಾರಾಸಾರ ವಿವೇಕದಿ ಮೋಕ್ಷದ ಕೋರಿಕೆ ಕೊಟ್ಟಿಸೋ. ಸಾರಾಸಾರ ವಿವೇಕ, ನಾವು ಈ ಜಗತ್ತನ್ನೆಲ್ಲ ಚೆನ್ನಾಗಿ ತಿಳಿಯಬೇಕಂತೆ. ಈ ಜಗತ್ತೆಂಥದ್ದು, ಈ ಜಗತ್ತಿನಲ್ಲಿ ನಾನಾ ಭೇದಗಳು ಇವೆ, ಭಿನ್ನ ಭಿನ್ನವಾಗಿರತಕ್ಕಂಥ ಜಗತ್ತು. ಜಡಗಳಿಗೂ ಭೇದ, ಜೀವರಾಶಿಗಳಿಗೂ ಭೇದ, ದೇವರಿಗೂ ಜೀವನಿಗೂ ಭೇದ, ದೇವರಿಗೂ ಜಡಕ್ಕೂ ಭೇದ, ಜೀವ ಜಡಕ್ಕೂ ಭೇದ. ಐದು ಭೇದಗಳಿಂದ ಐದು ಪಂಚ, ಪಂಚವನ್ನ ಐದು ಅಂತ ಕರೀತಾರೆ. ಇದೆಂಥದ್ದು ಪ್ರಕೃಷ್ಟವಾದ ಪಂಚ. ಇದರಿಂದಲೇನೆ ಇಡೀ ಜಗತ್ತು ನಿಂತಿದೆ. ಅದಕ್ಕೆ ಈ ಜಗತ್ತನ್ನ ಐದರ ತಳಹದಿ ಇರುವಂಥದ್ದು. ಈ ಜಗತ್ತನ್ನ ಏನಂತ ಕರೆದರು? ಐದರ ತಳಹದಿಯಲ್ಲಿ ನಿಂತಿರುವಂಥದ್ದು. ಐದು ಪಿಲ್ಲರ್ಸ್ ಇವೆ, ಅದನ್ನೇ ಪ್ರಪಂಚ ಅಂತ ಕರೆದರು. ಪ್ರಕೃಷ್ಟವಾದ ಐದು ರೀತಿಯಾದ ತಳಹದಿಯಿಂದ ನಿಂತಿರುವಂಥದ್ದು ಈ ಜಗತ್ತು. ಈ ಜಗತ್ತನ್ನ ಚೆನ್ನಾಗಿ ನಾನು ತಿಳಿದೆ. ಜಗತ್ತನ್ನು ಮಾತ್ರ ತಿಳಿದದ್ದಲ್ಲ, ನನಗೆ ಸಾರಾಸಾರದ ವಿವೇಕ ಬಂತು. ಏನು ಸಾರ ಅಂದ್ರೇನು, ಅಸಾರ ಅಂದ್ರೇನು, ಅದರ ತಿಳುವಳಿಕೆ ಅಂದ್ರೇನು, ಅದಕ್ಕೆ ಹೇಳುತ್ತಾ ಇದ್ದಾರೆ. ನಮಗೆ ಜೀವನಿಗೆ ಬೇಕಾಗಿದ್ದೇನು? ಇಡೀ ದಿನ ಎಲ್ಲ ಬದುಕ್ತೀವಿ. ಬದುಕಿದಾಗ ಯಾರಾದರೂ ಕೇಳುತ್ತಾರೆ, ಸಾಮಾನ್ಯವಾಗಿ ಕೇಳೋದುಂಟಲ್ಲ, ಏನ್ರಿ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಏನ್ ಚೆನ್ನಾಗಿರೋದೋ ಏನೋ, ಏನೂ ಸುಖವಿಲ್ಲ, ಶಬ್ದ ಬರುತ್ತಾ ಇಲ್ಲ. ಹಾಗಾದರೆ ಜೀವನದಲ್ಲಿ ನಾವು ಹುಡುಕ್ತಾ ಇರೋದೇನು ದಿನಾಗ್ಲು ಅಂದ್ರೆ ಸುಖ. ಸುಖಕ್ಕಾಗಿ ಹುಡುಕಾಟ. ಯಾವುದರಿಂದ ಸುಖಕ್ಕಾಗಿ ಹುಡುಕಾಟ? ಐದು ರೀತಿಯಾದ ಸುಖಕ್ಕಾಗಿ ಹುಡುಕಾಟ. ಒಂದು ನೋಡಿ, ಒಂದು ಕೇಳಿ, ಒಂದು ಮೂಸಿ ನೋಡೋದು, ನಾನಾ ಸೆಂಟು ಅದು ಇದು ವಾಸನೆ ಹೌದ್ ತಾನೆ. ಇದರಿಂದ ಸುಖ, ಕಣ್ಣಿನಿಂದ ನೋಡಿ ಸುಖ, ಕಿವಿಯಿಂದ ಕೇಳಿ ಸುಖ, ಬಾಯಿಯಿಂದ ತಿಂದು ಸುಖ, ಕುಡಿದು ಸುಖ, ಹೌದಾ? ಇನ್ನ ಸ್ಪರ್ಶ, ನಾನಾ ರೀತಿಯಾದ ಶೀತ ಉಷ್ಣ ಸುಖ ಮೈಥುನ ಇವೆಲ್ಲ ಸ್ಪರ್ಶ ಸುಖ. ಐದರಲ್ಲೇ ಎಲ್ಲ ಸುಖ ಮುಗಿಯಿತು ನಮ್ದು. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಐದು. ಈ ಐದರಿಂದ ಸುಖ ಪಡಲಿಕ್ಕೆ ಪ್ರಯತ್ನ. ಯಾರಾದರೂ ನಮ್ಮನ್ನ ಪ್ಲೀಸ್ ಡಿಫೈನ್ ಯುವರ್ ಲೈಫ್ ಅಂತ ಕೇಳಿದರೆ ಏನಂತ ಹೇಳ್ಬೋದು ಅಂದ್ರೆ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ ಅಲ್ಲದೆ ಸ್ಟ್ರಗಲ್ ಫಾರ್ ಯಾವುದು? ಹ್ಯಾಪಿನೆಸ್, ಜಸ್ಟ್ ಹ್ಯಾಪಿನೆಸ್, ಹೌದು. ಐದು ರೀತಿಯಾದ ಸುಖ. ಅದು ಪದಾರ್ಥದಿಂದ ಸುಖ ಪಡೆಯಲಿಕ್ಕೆ ಪ್ರಯತ್ನ, ವ್ಯಕ್ತಿಗಳಿಂದ ಸುಖ ಪಡೆಯಲಿಕ್ಕೆ ಪ್ರಯತ್ನ, ಹೌದ್ ತಾನೆ. ನಮ್ಮವರು ಅಂತ ಅವರು ತೋರುವ ಅಭಿಮಾನದಿಂದ ಸುಖ, ಪದಾರ್ಥಗಳಿಂದ ಸುಖ, ಎರಡು ರೀತಿಯಾದ ಸುಖ ಪಡಲಿಕ್ಕೆ 100 ವರ್ಷ ಪ್ರಯತ್ನ ಪಡ್ತೀವಿ. ಎಸ್, ಹೌದಾ ಅಲ್ವಾ? ಅದಕ್ಕೆ ಮನೆ ತುಂಬ ಪದಾರ್ಥಗಳ ಸಂಗ್ರಹ, ಸುಖ ಕೊಡುವ ಪದಾರ್ಥಗಳ ಸಂಗ್ರಹ, ಸುಖ ಕೊಡುವ ವ್ಯಕ್ತಿಗಳ ಸಂಗ್ರಹ. ಕ್ಲಿಯರ್ ಆಗಿ ಹೇಳಬೇಕಾದ್ರೆ ಇಡೀ ಜೀವನ ದುಡಿದು 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 ಆ ದುಡ್ಡಿನಿಂದ ಮಾಡಿದ್ದೇನು ಅಂದ್ರೆ, ಅರ್ಧ ದುಡ್ಡು ಬ್ಯಾಂಕಲ್ಲಿಟ್ಟು ನೋಡಿಕೊಂಡು ಸಂತೋಷ ಪಡ್ಲಿಕ್ಕೆ ಅಲ್ವಾ? ಆ ಬ್ಯಾಂಕಲ್ಲಿದ್ದು ಇಷ್ಟಿದೆ ಇಷ್ಟಿದೆ ಅಂತ ನೋಡಿ ಸಂತೋಷ ಪಡೋದ್ರಲ್ಲೇ ತುಂಬಾ ಸಂತೋಷ ಬರುತ್ತೆ ನಮಗೆ. ಅದರಲ್ಲಿ ದೇವರನ್ನ ಕಂಡ್ರೋಷ್ಟು ಬರಲ್ಲ. ಆ ಅಕೌಂಟ್ ಆ ಬ್ಯಾಲೆನ್ಸ್ ನೋಡ್ತಾ ಇರೋ ಆನಂದ ಪಡ್ತಾ ಇರುತ್ತೆ. ಇರ್ಲಿ, ಅರ್ಧ ಅಲ್ಲಿ ನೋಡಿ ಸಂತೋಷ ಪಡ್ಲಿಕ್ಕೆ, ಅರ್ಧ ಪದಾರ್ಥವನ್ನ ತಗೊಂಡು ಸಂತೋಷ ಪಡ್ಲಿಕ್ಕೆ, ಹೌದಾ? ನಾನಾ ರೀತಿ ಪದಾರ್ಥ, ಅದು ಬಟ್ಟೆ ಆಗಿರಬಹುದು, ಆಭರಣ ಆಗಿರಬಹುದು, ಕಾರ್ ಆಗಿರಬಹುದು, ಬಿಲ್ಡಿಂಗ್ ಆಗ್ಬಹುದು, ಏನೇ ಆಗ್ಬಹುದು, ತಗೊಂಡು ತಗೊಂಡು ಸಂತೋಷ. ಇನ್ನೊಂದು ಅರ್ಧ ತನ್ನವರಿಗಾಗಿ ಖರ್ಚು, ಹೌದ್ ತಾನೆ. ಆ ದುಡ್ಡೆಲ್ಲ ತನ್ನವರಿಗಾಗಿ ಖರ್ಚು ಮಾಡ್ಲಿಕ್ಕೆ ಸಂತೋಷ. ಯಾಕೆ? ಅವರು ನಮ್ಮ ಮೇಲೆ ಪಡುವ ಅಭಿಮಾನದಿಂದ ಸಂತೋಷ. ಒಟ್ಟಾರೆ ಜೀವ ಎಲ್ಲಾ ಕಡೆಯಿಂದ ಸಂತೋಷ ಪಡೆಯಲಿಕ್ಕೆ ಪ್ರಯತ್ನ. ಈ ಸಂತೋಷ ಪಡೆಯಲಿಕ್ಕೆ ಜೀವ ಮಾಡುವ ಪ್ರಯತ್ನದಲ್ಲಿ ನಮಗೆ ಗೊತ್ತಾಗಿದ್ದೇನು, ಸಾಯೋ ಪರ್ಯಂತ ಇಷ್ಟಂತ ಗೊತ್ತಾಯಿತು. ದುಡ್ಡು ಸುಖ ಕೊಡುತ್ತೆ, ಪದಾರ್ಥಗಳು ಸುಖ ಕೊಡುತ್ತೆ, ಹಾಗೆ ವ್ಯಕ್ತಿಗಳು ಸುಖ ಕೊಡ್ತಾರೆ, ಇಷ್ಟೇ ತಾನೇ ಸಾಯೋ ಪರ್ಯಂತ ಗೊತ್ತಾಗಿದ್ದು. ಅದಕ್ಕೆ ರಾಯರ ಮುಂದೆ ನಿಂತ ಕೂಡಲೇ ಸ್ವಾಮಿ ನಮಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀವಿ. ಏನು ಒಳ್ಳೇದಾಗಬೇಕು ಅಂತ ಒಳಗಿಂದ ಕೇಳಿದ್ರೆ, ಏನು ಒಳ್ಳೇದು ಅಂದ್ರೆ ಏನಾಗ್ಬೇಕು ನಿನಗೆ? ಏನೂ ಇಲ್ಲ, ನಾನು ಚೆನ್ನಾಗಿರ್ಬೇಕು, ನಮ್ಮವರು ಚೆನ್ನಾಗಿರ್ಬೇಕು, ಇಷ್ಟೇ ತಾನೇ. ಆ ಚೆನ್ನಾಗಿರುವುದು ಅಂದ್ರೆ ಏನು ಅಂತ ಮತ್ತೆ ಕೇಳಿದ್ರು ಒಳಗಿಂದ. ರಾಯರು ಕೇಳಿದ್ರೆ ನಿಮ್ಮನ್ನ ಏನಂತೀವಿ? ಚೆನ್ನಾಗಿರೋದು ಅಂದ್ರೆ ದುಡ್ಡಿಗೆ ಕಡಿಮೆ ಆಗಬಾರದು, ಸುಖ ಚೆನ್ನಾಗಿ ಬರ್ತಾ ಇರಬೇಕು, ರೋಗಗಳು ಬರಬಾರದು, ಕಷ್ಟ ಬರಬಾರದು, ನಮ್ಮವರು ಬಿಟ್ಟು ಹೋಗಬಾರದು, ಇಲ್ಲೇ ಚೆನ್ನಾಗಿರ್ಬೇಕು, ಇಷ್ಟೇ ತಾನೇ. ಇದಕ್ಕಿಂತ ಎಕ್ಸ್ಟ್ರಾ ಏನಾಗಿದೆಯಾ? ಏನೂ ಇಲ್ಲ. ಆದ್ರೆ ಆಯ್ತು ನೋಡ್ತಾರೆ, ಸೇಮ್ ಮೆನು, ಸೇಮ್ ಮೆನು, ಒಂದೇ ರಾಯರ ಮುಂದೆ ಕೊಡ್ತಾ ಇರ್ತೀವಿ. ಅವರ ನೋಡೋದೇ ಇಲ್ಲ, ಅಲ್ಲಿ ಬಂದು ಕೂಡ ಸ್ಯಾಂಕ್ಷನ್ ಮಾಡಿ ಕಳಿಸ್ಬಿಡ್ತಾ ಇರ್ತಾರೆ, ಪಾನ್ ಸಾಕು ಲಿಸ್ಟ್ ಅಂತ ಹೇಳಿ. ಆದರೆ ಹೇಳ್ತಾರೆ, ಇದು ಸರಿಯಾ? ಇದನ್ನ ಈ ಪ್ರಶ್ನೆ ಯಾರು ಮಾಡುತ್ತಾರೆ ಅಂದರೆ, ಕಪಿಲ ಮಹರ್ಷಿಗಳನ್ನ ಅವರ ತಾಯಿ ಪ್ರಶ್ನೆ ಮಾಡುತ್ತಾಳೆ. ಅಯ್ಯ, ನನ್ನ ಇಡೀ ಜೀವನ ಸುಸ್ತಾಗಿ ಹೋಗಿದೆ, ನಾನು ಸೋತು ಹೋಗಿದ್ದೇನೆ. ಹೌದಾ, ಏನ್ ಮಾಡಿದ್ದೀಮ ಅಂತ ಸುಸ್ತಾಗ್ಲಿಕ್ಕೆ ಸೋತು ಹೋಗ್ಲಿಕ್ಕೆ ಅಂದ್ರೆ, ಸುಖ ಪಡ್ಲಿಕ್ಕೆ ಪ್ರಯತ್ನ ಪಟ್ಟು ಪಟ್ಟು ಸುಸ್ತಾಗಿದೆ. ಹೌದಾ, ಸುಖ ಪಟ್ಲಿಕ್ಕೆ ಪ್ರಯತ್ನ ಪಟ್ರೆ ಚೆನ್ನಾಗಿರ್ಬೇಕು, ಸುಸ್ತಾಗುತ್ತಾ ಅಂದ್ರೆ ಹೇಳ್ತಾರೆ, ನಿರ್ವಿಣ್ಣ ಅತಿತರಾಮ್ ಅಸವೀಂದ್ರಿಯ ತರ್ಪಣ. ನಾನು ತಪ್ಪಾಗಿ ಸುಖ ಪಡ್ಲಿಕ್ಕೆ ಪ್ರಯತ್ನ ಪಟ್ಟು ಪಟ್ಟು ಸುಸ್ತಾರೆ ಅಂತಾರೆ. ನಮ್ಗೆ ಆ ಮಾತೆ ಅರ್ಥ ಆಗಲ್ಲ. ಇದೇನಿದು, ತಪ್ಪಾದ ರೀತಿಯಲ್ಲಿ ಸುಖ ಪಡ್ಲಿಕ್ಕೆ ಪ್ರಯತ್ನ ಅಂದರೆ, ಇಷ್ಟು ಶಾಸ್ತ್ರ ಹೇಳುತ್ತೆ. ಒಂದು ಸಲ ನೋಡಿ, ಪದಾರ್ಥಗಳು ನಿಮಗೆ ಸುಖ ಕೊಡುತ್ತೆ ಅಂತ ನಿಮ್ಮ ತಲೆಯಲ್ಲಿ ಬರ್ತಾ ಇದೆಯಲ್ಲ, ಪದಾರ್ಥ ಸುಖ ಕೊಡುತ್ತಾ? ಸರಿಯಾಗಿ ನೋಡಿದರೆ ಪದಾರ್ಥ ಜೀವನಿಗೆ ಸುಖ ಕೊಡಲ್ಲ. ಕಾಮನ್ ಸೆನ್ಸ್ ಇಂದ ನೋಡಿ ಅಂದ್ರು. ಜೀವ ಚೇತನ, ಪದಾರ್ಥ ಜಡ. ಜೀವನಿಗೆ ಜಡ ಸುಖ ಕೊಡ್ಲಿಕ್ಕಾಗುತ್ತಾ? ಆಗಲ್ಲ. ಹಾಗಾದರೆ ಒಂದು ಚೇತನಕ್ಕೆ ಸುಖ ಯಾರು ಕೊಡ್ಲಿಕ್ಕೆ ಸಾಧ್ಯ? ಇನ್ನೊಂದು ಚೇತನ ಮಾತ್ರ ಸುಖ ಕೊಡ್ಲಿಕ್ಕೆ ಸಾಧ್ಯ. ಅದನ್ನ ಹೇಳುತ್ತಾರೆ, ಪದಾರ್ಥದ ಒಳಗೆ ದೇವರಿದ್ದು ಪದಾರ್ಥ ನೆಪ ಮಾಡಿ ಸುಖ ನಮಗೆ ಕೊಡ್ತಾ ಇದ್ದಾನೆ. ಇಷ್ಟು ನೋಡಿ, ಪದಾರ್ಥವೇ ಸುಖ ಕೊಡುತ್ತಾ? ಅವತ್ತು ಹೇಳುತ್ತಾರೆ, ಪಕ್ಕದವರು ಚೆನ್ನಾಗಿ ಊಟ ಮಾಡುತ್ತಾ ಇದ್ರು, ನನಗೆ ಯಾಕೋ ಏನು ಹೋಗ್ತಾ ಇಲ್ಲ. ಯಾಕ್ರಿ, ಪದಾರ್ಥವೇ ಸುಖ ಕೊಡೋದಾದ್ರೆ ಬಾಯಲ್ಲಿ ಹಾಕೊಂಡು ಕೊಡ್ಲೆ ಸುಖ ಕೊಡ್ಲೇಬೇಕಲ್ಲ. ಇಲ್ಲ, ನನಗೆ ಯಾಕೋ ರುಚಿ ಆಗ್ತಾ ಇಲ್ಲ. ಯಾಕೆ ರುಚಿ ಆಗ್ತಾ ಇಲ್ಲ? ನಾಲಿಗೆ ಒಳಗೆ ಕೂತು ಸುಖ ಕೊಡಬೇಕಾದ ದೇವ ಸ್ಟ್ರೈಕ್ ಮಾಡಿದ, ಅದಕ್ಕೆ ಏನು ಪದಾರ್ಥ ಹಾಕೊಂಡ್ರು ಬಾಯಿಗೆ ರುಚಿ ಬರಲ್ಲ. ಅದಕ್ಕೆ ಹೇಳ್ತಾರೆ, ಪದಾರ್ಥಗಳಲ್ಲೂ ದೇವರೇ ನಿಂತು ಸುಖ ಕೊಡೋದು, ವ್ಯಕ್ತಿಗಳಲ್ಲೂ ನಿಂತು ದೇವರೇ ಸುಖ ಕೊಡೋದು. ಹೀಗಿರುವಾಗ ನಾವು ಮಾಡಿದ್ದೇನು ಅಂದರೆ, ಸುಖ ಕೊಡುವ ದೇವರನ್ನು ಬಿಟ್ಟು ಸುಖ ಕೊಡದೇ ಇರುವಂಥ ಪದಾರ್ಥಗಳು ವ್ಯಕ್ತಿಗಳ ಹಿಂದೆ ಬಿದ್ದು ಇಡೀ ಜೀವನ ಮನೆ ತುಂಬ ಪದಾರ್ಥಗಳನ್ನ ವ್ಯಕ್ತಿಗಳನ್ನ ಸಂಗ್ರಹ ಮಾಡಿದ್ದಾಯಿತು. ಸುಖ ಕೊಡುವ ದೇವರನ್ನು ಸಂಪಾದಿಸಿಲ್ಲ. ಇದೇ ಹೇಳ್ತಾ ಇದ್ದಾರೆ, ದೇವರು ಸುಖ ಕೊಡತಾ ಇದ್ದರೆ ಅವನ ಕಡೆ ಮುಖ ಮಾಡದೆ, ಅವನ ಕಡೆ ನೋಡದೆ, ಸುಖ ಕೊಡದೇ ಇರುವ ಪದಾರ್ಥಗಳ ಕಡೆ ಓಡಿ ಓಡಿ ಸುಸ್ತಾಯಿತು ಹರಿಯೇ. ಇದನ್ನೇ ಶ್ರೀಪಾದರಾದರು ಹೇಳುತ್ತಾರೆ, ಮೋಸವಾಯಿತು ಆದುದಾಗಲಿ ಶ್ರೀಶ ನೀ ಕೈ ಹಿಡಿದು ರಕ್ಷಿಸು. ಇಷ್ಟು ಕಾಲ ನೀನೇ ಸುಖ ಕೊಡತಾ ಇದ್ದರೆ ಸುಖ ಕೊಡುವವ ನೀನು ಅಂತ ತಿಳ್ಕೊಳ್ಳದ ಹಂಗೆ ಪದಾರ್ಥ ಕೊಡುತ್ತೆ ಅಂತ ಒದ್ದಾಡಿದೆ ಹರಿಯೇ, ವ್ಯಕ್ತಿಗಳು ಕೊಡುತ್ತಾರೆ ಅಂತ ಒದ್ದಾಡಿದೆ, ಅವರೊಳಗೆ ನಿಂತು ನೀನೇ ಕೊಡುತ್ತೀಯ ಎಂಬ ಎಚ್ಚರ ನನಗೆ ಹೋಯಿತು. ಅದಕ್ಕೆ ಅಸಾರ, ನನಗೆ ಬೇಕಾಗಿದ್ದು ಸುಖ ಅದು ಇದರಿಂದ ಸಿಗಲ್ಲ. ಕಬ್ಬಿದೆ, ಕಬ್ಬಿನ ರಸ ಇದೆ, ಕಬ್ಬು ಇದೆ, ರಸ ತೆಗೆದ ಸಿಪ್ಪೆನೂ ಇದೆ. ನಾವು ಯಾವುದಕ್ಕೆ ಕೈ ಹಾಕ್ತೇವೆ? ಒಂದಾ ಕಬ್ಬಿಗೆ ಕೈ ಹಾಕಬೇಕು, ಒಂದಾ ರಸಕ್ಕೆ ಕೈ ಹಾಕ್ತೇವೆ, ಸಿಪ್ಪೆಗೆ ಕೈ ಹಾಕೋದೇ ಇಲ್ಲ. ಯಾಕೆ ಅಂದರೆ ಕಬ್ಬನ್ನ ಅಗದಾಗ ಈ ರಸ ಒಳಗೆ ಬಂದು ಅದರ ಮೂಲಕ ಸುಖ ಸಿಗುತ್ತೆ. ಸಿಪ್ಪೆಯಿಂದ ಸುಖ ಸಿಗುತ್ತಾ? ಸಿಗಲ್ಲ, ಅದು ಚೆನ್ನಾಗಿ ಗೊತ್ತು. ಅದಕ್ಕೆ ನಾವೇನು ಮಾಡ್ತೀವಿ, ರಸ ಮಾತ್ರ ತಗೊಂಡು ಸಿಪ್ಪೆ ಹೊರಗೆ ಹಾಕ್ತೀವಿ. ಸಿಪ್ಪೆ ನೋಡಿದ ಕೂಡಲೇ ಬೇಡ ಅಂತಾನೆ ಹೋಗ್ತಾ ಇರ್ತೇವೆ. ಯಾಕೆ? ಅದರಲ್ಲಿ ನಮಗೆ ಬೇಕಾದ್ದು ಏನೂ ಇಲ್ಲ ಅಂತ ಈ ನಾಲೆಡ್ಜ್ ನಮ್ಮಲ್ಲಿದೆ. ಆದರೆ ಅಲ್ಲಂದ್ರು ಈ ಬೇಕಾದ ರಸ ಇದೆಯಲ್ಲ, ಅದು ಕೂಡ ನಿನಗೆ ಸಿಪ್ಪೆಯೇ. ಯಾಕೆ? ಆ ರಸದೊಳಗೆ ಭಗವಂತ ಇದ್ದು ರುಚಿ ಕೊಡತಾ ಇದ್ದಾನೆ ಜೀವನಿಗೆ. ಈ ರಸವೂ ಸಿಪ್ಪೆಯೇ ಅದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ನಮಗೆ ವ್ಯಕ್ತಿಗಳ ಮೂಲಕ, ಪದಾರ್ಥಗಳ ಮೂಲಕ ಸತತ ಸುಖ ಕೊಡುವಂತಹ ದೇವರನ್ನ ಬಿಟ್ಟು ಅವನ ಕುರಿತು ಚಿಂತನೆಯೇ ಮಾಡದೆ ಯಾವುದು ಸುಖ ಕೊಡಲ್ಲವೋ ಅದಕ್ಕಾಗಿ ಇಡೀ ಜೀವನ ಪ್ರಯತ್ನ ಪಟ್ಟು ಪಟ್ಟು ಸುಸ್ತಾಗಿ ಸತ್ತು ಹೋಗ್ತಾ ಇದೀವಲ್ಲ, ಅದನ್ನು ಹೇಳ್ತಾರೆ. ಏನಿದು ಮಾಯಾನುಭಾವ ಮಿದಂ ಏನ ಗಚ್ಚಂತಿ ತತ್ಪದಂ ಹೇಳುತ್ತಾರೆ. ಮಾಯಾನುಭಾವಂ ಅಮಿದಂ, ಇದನ್ನ ಚೆನ್ನಾಗಿ ತಿಳಿದೆ. ಏನಂತ? ದೇವರೊಂದೇ ನನಗೆ ಬೇಕಾಗಿದ್ದು, ಹೇಗೆ ರಸ ಮಾತ್ರ ನನಗೆ ಬೇಕಾಗಿದ್ದು, ಸಿಪ್ಪೆ ಬೇಡ. ಹಾಗೆ ದೇವರೊಂದೇ ನನಗೆ ಸುಖ ಕೊಡೋದು, ಮಿಕ್ಕದ್ದು ಸುಖ ಕೊಡಲ್ಲ, ಸಿಪ್ಪೆಯಂತೆ ಇದು ನನಗೆ ಬೇಡ ಅಂತ ಚೆನ್ನಾಗಿ ಇದನ್ನೇ ಅವರಂದ್ರು. ಸಾರ ಅಸಾರ, ದೇವರೇ ಸಾರ, ನಮಗೆ ಸುಖ ಕೊಡುವ ಸಾರ, ಮಿಕ್ಕದ್ದೆಲ್ಲ ಅಸಾರ. ಇದು ನಾನು ಪ್ರವಚನದಲ್ಲಿ ಹೇಳಿದ್ರು, ನೀವು ಕೇಳಿದ್ರು ಬರಲ್ಲ. ಮತ್ತ್ಯಾಕೆ ಪ್ರವಚನ ಮಾಡ್ತಾ ಇದ್ದೀರಾ ಅಂದ್ರೆ ಇಷ್ಟೇ, ಇದು ಕೇಳಿ 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 ಅನುಭವಕ್ಕೆ ಬರಲಿಕ್ಕೆ ಅಡ್ಡಿಯಾದ ಪಾಪ ಹೋದ ಕೂಡಲೇ ಮನಸ್ಸಿಗೆ ಹಿಡಿತ ಆಗಿರುತ್ತೆ, ಹೌದು ಹೌದು ಅಂತ ದೇವರ ಕಡೆಗೆ ನಾವು ತಿರುಗಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದೆ ಹೇಳ್ತಾ ಇದ್ದಾರೆ, ಏತತ್ ಸಂಸೂಚಿತಂ ಬ್ರಹ್ಮನ್ ತಾಪತ್ರಯ ಚಿಕಿತ್ಸಿತಂ ಯದೀಶ್ವರೇ ಭಗವತಿ ಕರ್ಮ ಬ್ರಹ್ಮಣಿ ಭಾವಿತಂ. ಇಲ್ಲಿ ಹೇಳ್ತಾ ಇದ್ದಾರೆ, ಯದೀಶ್ವರೇ ಭಗವತಿ ಕರ್ಮ ಬ್ರಹ್ಮಣಿ ಭಾವಿತಂ. ಇಲ್ಲಿ ರೋಗವನ್ನು ತಿಳಿಸಿಕೊಡ್ತಾ ಇದ್ದಾರೆ. ರೋಗಕ್ಕೆ ವಿಶೇಷವಾಗಿ ಔಷಧವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆಮಯೋಯಂ ಚ ಭೂತಾನಾಂ ಜಾಯತೆ ಏನ ಸುವ್ರತ ತದೇವ ಹಿ ಆಮಯ ದ್ರವ್ಯಂ ತತ್ ಪುನಾತಿ ಚಿಕಿತ್ಸಿತಂ. ಇಲ್ಲಿ ಹೇಳ್ತಾ ಇದ್ದಾರೆ, ಯಾವುದನ್ನು ನಾವು ಸ್ವೀಕಾರ ಮಾಡುತ್ತಾ ಇದ್ದೇವೋ, ರೋಗ ಬರ್ತಾ ಇದೆ, ರೋಗ ಬರಲಿಕ್ಕೆ ಯಾವುದು ಕಾರಣವೋ ಪದಾರ್ಥ, ಅದನ್ನು ಸರಿಯಾಗಿ ತಗೊಂಡರೆ ಆ ಪದಾರ್ಥವೇ ರೋಗವನ್ನು ಕಳೆಯುತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ರೋಗಕ್ಕೆ ಕಾರಣವಾದ್ದೇ ರೋಗವನ್ನು ತೆಗೆಯುತ್ತೆ. ಹೌದಾ? ಈ ಸಂಸಾರದಲ್ಲಿ ನಮಗೆ ರೋಗ ಬಂದಿದೆ. ಎಲ್ಲಿ ಚೆನ್ನಾಗಿದ್ದೀವಲ್ಲ, ರೋಗ ಬಂದಿದೆ ಅಂತ ಯಾಕೆ ಹೇಳ್ತೀರಾ? ನಮಗೇನು ರೋಗ ಇಲ್ಲ ಅಂತೀರಾ? ರೋಗ ಅಂದ್ರೆ ಯಾವುದು ಅಂದ್ರೆ, ಬೇಡದ್ದನ್ನೆಲ್ಲ ಬಯಸೋದೇ ದೊಡ್ಡ ರೋಗ. ಬೇಡದ್ದನ್ನೆಲ್ಲ ಬಯಸೋದೇ ದೊಡ್ಡ ರೋಗ. ಯಾವುದು? ಯಾವುದು ನಮಗೆ ಹಿತವಲ್ಲವೋ ಅದನ್ನ ಬಯಸ್ತಾ ಇರೋದೇ ದೊಡ್ಡ ರೋಗ. ಆ ಬಯಸೋದಲ್ಲದೆ ಆ ಬಯಸಿದ್ದು ನಂದೇ ಅಂತ, ನಾನು ನಂದು ಅಂತ ಅಹಂಕಾರ ಮಮಕಾರಗಳಿರುತ್ತಲ್ಲ, ಈ ಎರಡೇ ದೊಡ್ಡ ರೋಗ ಬಂದಿದೆ ನಮಗೆ. ಈ ರೋಗ ಯಾವುದರಿಂದಾಗಿ ಬಂದಿದೆಯೋ ಅದನ್ನ ಕಳೆಯೋದೇ ಔಷಧ. ಅದಕ್ಕೆ ಹೇಳುತ್ತಾರೆ, ಈ ಆಯುರ್ವೇದದಲ್ಲಿ
ಒಳ್ಳೆ ಮಾತನ್ನು ಹೇಳುತ್ತಾರೆ. ಆಹಾರವೇ ರೋಗವನ್ನು ತಂದುಕೊಡುತ್ತೆ, ಆಹಾರವೇ ರೋಗವನ್ನು ತಂದುಕೊಡುತ್ತೆ, ಆಹಾರವೇ ರೋಗ ತೆಗೆದು ಬಿಡುತ್ತೆ. ಅಂದರೆ ಬ್ರಾಕೆಟ್ಟಲ್ಲಿ ಸರಿಯಲ್ಲದ ಆಹಾರ ರೋಗ ತಂದುಕೊಡುತ್ತೆ, ಸರಿಯಾದ ಆಹಾರ ರೋಗ ತೆಗೆದು ಬಿಡುತ್ತೆ. ಫುಡ್ ಈಸ್ ದಿ ಬೆಸ್ಟ್ ಮೆಡಿಸಿನ್ ಅಲ್ವಾ. ಅಂದರೆ ನಮ್ಮ ಒಳಗೆ ಯಾವ ಆಹಾರ ತಗೊಂಡ್ರೆ ಸರಿಯಾಗಿರುತ್ತೋ ತೆಗೆದುಕೊಂಡು ಚೆನ್ನಾಗಿ ತಿಳ್ಕೊಂಡು ತೆಗೆದುಕೊಂಡ್ರೆ ರೋಗವೇ ಬರಲ್ಲ. ಆ ತಿಳ್ಕೊಳ್ಳದೆ ಆಹಾರ ತಗೊಂಡ್ರೆ ರೋಗಕ್ಕೆ ಕಾರಣ ಆಗುತ್ತೆ. ಹಾಗೆ ಇಲ್ಲಿ ನೋಡಿ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ. ನಾವು ದಿನಾಗೂ ಬದುಕಲಿಕ್ಕೆ ಸುಖ ಪಡಲಿಕ್ಕೆ ಏನೇನು ಆಹಾರ ತಗೊಳ್ತಾ ಇದ್ದೇವೆ, ಆ ತಗೊಂಡದ್ದು ಸರಿಯಾಗಿ ತಗೊಳ್ತಾ ಇಲ್ಲ, ಅದಕ್ಕೆ ರೋಗ ಬರ್ತಾ ಇದೆ. ಸರಿಯಾಗಿ ತಗೊಂಡ್ರೆ ರೋಗ ಬರಲ್ಲ ಅಂದ್ರು. ಏನದು ಅಂದ್ರೆ ಇಷ್ಟೇ, ಊಟ ಮಾಡ್ತೀರಾ, ಊಟ ಮಾಡ್ಲಿಕ್ಕೆ ಕೂತಾಗ ಎಲ್ಲಾ ಪದಾರ್ಥ ಅಡಿಗೆ ಮಾಡಿದ್ದಾಯಿತು, ಅಡಿಗೆ ಮಾಡಿದ್ದಾಯಿತು, ತಟ್ಟೆಗೆ ಹಾಕಿದ್ದಾಯಿತು, ಒಲೆಯಿಂದ ಎಲೆಗೆ ಅಲ್ವಾ, ಒಲೆಯಿಂದ ಎಲೆಗೆ ಬಡಿಸಿದ್ದಾಯಿತು, ಎಲೆಯಿಂದ ಹೊಟ್ಟೆಗೆ ಹೋಗಿದ್ದಾಯಿತು, ರೋಗ ಖಚಿತ ಅಂದ್ರು. ಅದ್ಯಾಕ್ರಿ, ನಾವು ಡೈರೆಕ್ಟ್ ಆಗಿ ಯಾವ ರೆಸ್ಟೋರೆಂಟ್ಗೆ ಹೋದ್ರು ಎಲ್ಲಿಗೆ ಹೋದ್ರು ನಮ್ಮ ಮನೇಲಿದ್ರು ಎಲ್ಲ ಅಷ್ಟೇ ಅಲ್ವಾ, ಡೈರೆಕ್ಟ್ ಆಗಿ ಆ ಸ್ಟವ್ ಅಲ್ಲಿ ಪ್ರಿಪರೇಷನ್, ಪ್ರಿಪರೇಷನ್ ಆದ್ಮೇಲೆ ತಟ್ಟೆ, ತಟ್ಟೆ ಆದ್ಮೇಲೆ ಹೊಟ್ಟೆ, ಇಷ್ಟೇ ತಾನೆ. ಮಧ್ಯೆ ಇನ್ನಿಗೆಲ್ಲಾದ್ರೂ ಇಡಬೇಕಾ ಅಂದ್ರೆ ಹೇಳ್ತಾರೆ ಇಷ್ಟು. ನೋಡಿ ಸಿಂಪಲ್ ಆಗಿದ್ದು, ನೀವೇ ಒಬ್ಬರ ಮನೆಗೆ ಬಂದಿದ್ದೀರಾ, ಅವರ ಮನೆಯಲ್ಲಿ ಏನೂ ಪದಾರ್ಥ ಇಲ್ಲ, ಏನೂ ಪದಾರ್ಥ ಇಲ್ಲ, ಸಾರಿಸಿ ಬೆಳೆಸಿ ರಂಗೋಲಿ ಹಾಕದಂತೆ ಮನೆ ಇದೆ. ನೀವೇ ಎಲ್ಲ ಪದಾರ್ಥ ಹೊತ್ತು ತಂದು ಹಾಕಿದ್ದೀರಾ, ಹೊತ್ತು ತಂದು ಹಾಕಿದ್ದೀರಾ. ಅಷ್ಟೇ ಅಲ್ಲ, ಅಡಿಗೆನೂ ನೀವೇ ಮಾಡಿದ್ದೀರಾ, ಅಡಿಗೆನೂ ನೀವೇ ಮಾಡಿದ್ದೀರಾ, ಮಾಡಿದ ಮೇಲೆ ಅವರನ್ನ ಎಲೆ ಹಾಕಿ ಕರೆದಿದ್ದೀರಾ ಊಟಕ್ಕೆ. ಅವರು ಬಂದು ಸೈಲೆಂಟ್ ಆಗಿ ಊಟ ಮಾಡ್ಕೊಂಡು ಹೋದ್ರು, ನೀವೇನಂತೀರಾ, ಇಷ್ಟೂ ತಂದು ಹಾಕಿ ಇವರ ಮಧ್ಯೆ ಇದ್ದು ನಾನು ಊಟ ಮಾಡಲಿಲ್ಲ, ನನ್ನ ಅಯ್ಯೋ ನೀವೇ ಕೊಟ್ಟಿದ್ದು ಅಂತ ಒಂದು ಮಾತು ಹೇಳಲಿಲ್ಲ, ನೀವೊಂದು ತುತ್ತು ನಮ್ಮ ಜೊತೆಗೆ ಊಟ ಮಾಡಿ ಅಂತ ಕರೀಲಿಲ್ಲ ಅಂತ ಹೇಳ್ತೀರಾ ಇಲ್ವಾ. ನೀವು ಹೇಳದಿದ್ರು ಕೂಡ ನಿಮ್ಮನ್ನು ಕರೆಯದೇ ಇದ್ದ, ನೀವು ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳದೇ ಇರುವಂತಹ ಪಾಪ ಅವರಿಗೆ ಬರುತ್ತಾ ಇಲ್ವಾ ಹೇಳಿ, ಬರಲ್ವಾ? ನೀವೆಲ್ಲ ಮಾಡಿದ್ದೀರಾ, ಅಟ್ಲೀಸ್ಟ್ ಥ್ಯಾಂಕ್ಸ್ ಹೇಳಿಲ್ಲ, ನಿಮ್ಮೊಂಚೂರು ತಗೊಳ್ಳಿ ಅಂತ ಟೋಕನ್ ಬನ್ನಿ ಅಂತ ಕರೆದಿಲ್ಲ, ಕರೆದು ತಿಂದೇ ಬಿಟ್ಟು ಸೈಲೆಂಟ್ ಆಗಿದ್ದೆ ಹೋದ್ರು. ಅವಾಗ ಏನಾಗುತ್ತೆ, ಆ ಪಾಪವೇ ರೋಗವಾಗಿ ಪರಿಣಾಮ ಆಗುತ್ತೆ. ನಾವು ಮಾಡೋರು ಅಷ್ಟೇ. ದೇವ ಇಷ್ಟೆಲ್ಲ ಕೊಟ್ಟಿದ್ದಾನೆ, ಕೊಟ್ಟಂತ ದೇವ ಎಲ್ಲ ಮಾಡಿಸ್ತಾನೆ, ಆ ಎಲೆಗೆ ಹಾಕಿ ತಿನ್ನಲಿಕ್ಕೆ ಮೊದಲು ನೀನೇನಯ್ಯ ಕೊಟ್ಟದ್ದು ಅಂತ ಅವನಿಗೊಂದು ಚಿಕ್ಕ ತಟ್ಟೆಯಲ್ಲಿ ಹಾಕಿ ಮೊದಲು ನೀನು ತಗೊಳ್ಳಯ್ಯ ನೀ ಮಾಡಿದ್ದು ಅಂತ ಅವನ ಮುಂದಿಟ್ಟು ನಂತರ ನಾವು ತಗೊಂಡ್ರೆ ರೋಗ ಬರುತ್ತಾ? ಬರಲ್ಲ. ಮತ್ತೆ ರೋಗಕ್ಕೆ ಕಾರಣ ಯಾವುದು, ಪದಾರ್ಥವನ್ನ ಕೊಟ್ಟವರಿಗೆ ಕೊಡದೆ ತಿನ್ನುವುದೇ ರೋಗ, ರೋಗಕ್ಕೆ ಕಾರಣ. ಮಿನಿಮಮ್ ಥ್ಯಾಂಕ್ಸ್ ಕೂಡ ಹೇಳದೆ ದೇವರಿಗೆ, ಅದಕ್ಕೆ ಮಿಕ್ಕವರೇ ವಾಸಿ ಅಲ್ವಾ. ಅವರು ಊಟಕ್ಕೆ ಮುಂಚೆ ಏನೋ ಪ್ರೇಯರ್ ಅಂತ ಮಾಡಿ ಊಟ ಮಾಡ್ತಾರೆ. ಆ ಪ್ರೇಯರ್ ಅಲ್ಲಿ ಅವರಿಗೆ ಬಂದ ಭಾಷೆಯಲ್ಲೇ ಹೇಳ್ತಾರೆ, ನೀನೇ ಅನ್ನ ಕೊಟ್ಟಿಯ, ಯು ಹ್ಯಾವ್ ಗಿವನ್ ಮಿ ಬ್ರೆಡ್ ಅಲ್ವಾ, ಯು ಹ್ಯಾವ್ ಗಿವನ್ ಮಿ ಬ್ರೆಡ್ ಥ್ಯಾಂಕ್ಸ್ ಎಲ್ಲ ಹೇಳ್ತಾರೆ. ನಾವೇ ಅಡಿಗೆ ಮಾಡಿದ್ದು ತಟ್ಟೆಗೆ ಹಾಕಿ ತಿಂದದ್ದಷ್ಟೇ, ಅಟ್ಲೀಸ್ಟ್ ಥ್ಯಾಂಕ್ಸ್ ಹೇಳಿಲ್ವಾ, ಅದನ್ನು ಹೇಳ್ತಾರೆ. ಈ ರೋಗ ಏನಿದೆ, ರೋಗ ಬರಲಿಕ್ಕೆ ಕಾರಣ ಪದಾರ್ಥದಲ್ಲೇ ಕೂತಿದೆ. ನಾವು ಸುಖ ಪಡುವ ಪದಾರ್ಥಗಳಲ್ಲೇ ರೋಗ ಕೂತಿದೆ. ರೋಗ ಬರಲಿಕ್ಕೆ ಕಾರಣ ಆ ಪದಾರ್ಥ ಸ್ವೀಕಾರ ಮಾಡುವ, ಅದು ಬರೇ ಊಟ ಅಂತಲ್ಲ, ನೋಟ, ಕೇಳೋದು, ಎಲ್ಲಾ ಇಂದ್ರಿಯಗಳಿಂದ ಏನು ಸುಖ ಪಡ್ತೀವಿ, ಸುಖ ಕೊಟ್ಟ ದೇವರಿಗೆ ನಿನಗರ್ಪಿತ ಹರಿಯೇ ಅಂತ ಸ್ವೀಕಾರ ಮಾಡಿದರೆ ನಮ್ಮೊಳಗೆ ರೋಗ ಹೋಗುತ್ತೆ. ಇಲ್ಲ, ಎಲ್ಲಾ ರೀತಿಯಾದ ರೋಗ ಬರುತ್ತೆ. ರೋಗಕ್ಕೆ ಆರಿಜಿನ್ ಯಾವುದು ಅಂದ್ರೆ ಈ ಹುಳಗಳಲ್ಲ, ಯಾವ ಬ್ಯಾಕ್ಟೀರಿಯಾ ಹೊರಗಿಂದು ಅದು ಬರಲಿಕ್ಕೆ ಬೇಸ್ ಯಾವುದು ಅಂದ್ರೆ ನಮ್ಮ ಪಾಪ. ಅದರಿಂದ ಈ ಪಾಪವೇ ಪ್ರಧಾನವಾಗಿರತಕ್ಕಂಥ ಅಹಂಕಾರ ಮಮಕಾರ. ಅದಕ್ಕೆ ಚಿಕಿತ್ಸಾ ಯಾವುದು ಅಂದರೆ ನೀ ಕೊಟ್ಟದ್ದು ನಿನಗರ್ಪಿತ ಹರಿಯೇ. ಸ್ವಾಮಿ ನಾನು ನಿನ್ನ ಅಧೀನ, ನೀ ಕೊಟ್ಟರೆ ಉಂಟು ಇಲ್ಲದಿದ್ದರೆ ಇಲ್ಲ. ನೀನು ಕೊಟ್ಟಿದ್ದೀಯ, ನಿನಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತಾ ಇದ್ದೇನೆ, ನಿನ್ನ ಕರುಣೆ ಇರಲಿ ಅಂತ. ದೇವರ ಮುಂದೆ ನಾವೇನು ತಗೊಳ್ತೇವೆ ಅದನ್ನ ದೇವರ ಮುಂದಿಟ್ಟು ಅವನಿಗೆ ಸಮರ್ಪಣೆ ಮಾಡಿದಾಗ ತನ್ನ ದಯಾದೃಷ್ಟಿಯನ್ನ ಹಾಕ್ತಾನಂತೆ. ಅದ ಹೇಳ್ತಾರೆ, ಕರುಣಾರಸ ಪೂರಿತಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಕರುಣೆಯಿಂದ ತುಂಬಿದ ನೋಟದಿಂದ ಭಗವಂತ ನೋಡತಾನಂತೆ ಆ ನೈವೇದ್ಯಕ್ಕಿಟ್ಟ ಪದಾರ್ಥಗಳನ್ನ. ಅವಾಗೇನಾಗುತ್ತೆ, ಪದಾರ್ಥಗಳಲ್ಲಿರುವ ದೋಷಗಳೆಲ್ಲ ಹೋಗಿಬಿಡುತ್ತಂತೆ. ದೇವರ ನೈವೇದ್ಯಕ್ಕಿಟ್ರೆ ಏನಾಗುತ್ತೆ, ಅದು ಪ್ರಸಾದ ಆಗುತ್ತೆ, ಸತ್ಯನಾರಾಯಣ ಪ್ರಸಾದ. ಅದು ನೈವೇದ್ಯಕ್ಕಿಡ್ಲಿಕ್ಕೆ ಮೊದಲು ಕೇಸರಿ ಅಂತ ಕರೀತಾರೆ, ರವಾ ಕೇಸರಿ ಅಂತ ಕರೀತಾರೆ. ಅದು ನೈವೇದ್ಯಕ್ಕಿಟ್ಟ ಮೇಲೆ ಪ್ರಸಾದ ಅಂತ ಆಗುತ್ತೆ. ಅಡಿಗೆ ಮನೆಯಿಂದ ಹಾಗೆ ತಂದು ಬಡಿಸಿದ್ರೆ ಪ್ರಸಾದ ಅಂತ ಯಾರು ಕರೆಯಲ್ಲ ಅದನ್ನ. ಆದ್ರೆ ರವಾ ಕೇಸರಿ ಅಂತ ಹಾಕ್ತಾರೆ. ಅದೇ ಬೇರೆ ಫಂಕ್ಷನ್ ಅಲ್ಲಿ ಅದು ಮಾಡಿದರೆ ಸತ್ಯನಾರಾಯಣ ಪೂಜೆ ಇಲ್ಲ. ಅದೇ ಸೇಮ್ ಪ್ರಾಡಕ್ಟ್ ಅಲ್ಲಿ ಹಾಕಿದ್ರು ಯಾವುದು ಕೇಸರಿ, ಅದನ್ನು ಸತ್ಯನಾರಾಯಣ ಪ್ರಸಾದ ಅಂತ ಕರೀತಾರ, ಪ್ರಸಾದ ಅಂತ ಕರೀತಾರ, ಇಲ್ಲ ಕೇಸರಿ ಹಾಕಿ ಅಂತ ಕರೀತಾರೆ. ಅದೇ ದೇವರ ಮುಂದೆ ಬಂದ್ರೆ ಪ್ರಸಾದ ಅಂತ ಆಗುತ್ತೆ. ಯಾಕೆ ಈ ಪದಾರ್ಥಕ್ಕೆ ಪ್ರಸಾದ ಅಂದರೆ ಒಳ್ಳೆ ವಿಶೇಷವಾದ ಪರಿಣಾಮ ನಮ್ಮ ಮೇಲೆ ಬೀರುತ್ತೆ. ದೇವರ ಮುಂದಿಟ್ಟ ಪ್ರಸಾದ ಅದನ್ನು ಹೇಳುತ್ತಾರೆ. ಕುಟ್ಟಿ ಕೊಯ್ದುದ ಅಟ್ಟು ಇಟ್ಟುದ ಸುಟ್ಟು ಕೊಟ್ಟುದು ಮುಟ್ಟಲಗ ಹಿಟ್ಟಿಟ್ಟು ಮಳ್ಪುದು ವಿಠಲುಂಡು ಚಿಷ್ಟ. ದೇವರು ಯಾವುದನ್ನು ಸ್ವೀಕಾರ ಮಾಡಿ ಕೊಡುತ್ತಾನೆ, ಸ್ವೀಕಾರ ಮಾಡೋದು ಅಂದ್ರೆ ಅದು ದೋಷ ತೆಗೆದು ಕೊಡುತ್ತಾನೆ, ಅದು ನಮ್ಮ ದೋಷಗಳನ್ನು ಪರಿಹಾರ ಮಾಡುತ್ತೆ. ಇನ್ನ ಮುಂದೆ ಹೇಳುತ್ತಾ ಇದ್ದಾರೆ, ಏವಂ ನೃಣಾಂ ಕ್ರಿಯಾಯೋಗಾ ಸರ್ವೇ ಸಂಸ್ಕೃತಿ ಹೇತವ ತೇಯೇವ ಆತ್ಮವಿನಾಶಾಯ ಕಲ್ಪಂತೆ ಕಲ್ಪಿತಃ ಪರೇ. ಯದತ್ರ ಕ್ರಿಯತೆ ಕರ್ಮ ಭಗವತ್ ಪರಿತೋಷಣಂ ಜ್ಞಾನ್ಯ ತದಧೀನಂ ಹಿ ಭಕ್ತಿ ಯೋಗ ಸಮನ್ವಿತಂ. ಇಲ್ಲಿ ಹೇಳುತ್ತಾರೆ, ಹಾಗಾದರೆ ಈ ಸಂಸಾರದಲ್ಲಿ ನಮಗೆ ರೋಗ ಯಾವುದು, ಅದಕ್ಕೆ ಔಷಧ ಯಾವುದು ಅಂದ್ರೆ ಬರೀ ಊಟ ಅಂತ ಮಾತ್ರ ಅಷ್ಟೇ ಅಲ್ಲ, ಪ್ರತಿಯೊಂದು ಕೆಲಸ ದೇವರನ್ನ ನೆನೆಯದೆ ದೇವರ ಪ್ರೀತಿಗಾಗಿ ಮಾಡದೇ ಇರುವ ಕೆಲಸ ಅದು ರೋಗವನ್ನೇ ತಂದುಕೊಡುತ್ತೆ. ದೇವರ ಪ್ರೀತಿಗಾಗಿ ಮಾಡುವ ಕೆಲಸ ರೋಗವನ್ನ ಪರಿಹಾರ ಮಾಡುತ್ತೆ ಅಂತ ಹೇಳುತ್ತಾರೆ. ಎಲ್ಲಾ ಕ್ರಿಯೆಗಳು ಮಾಡುತ್ತೀವಿ, ಹೌದ್ ತಾನೆ? ಬೆಳಿಗ್ಗೆದ್ದು ಸತ್ಯನಾರಾಯಣ ಪೂಜೆಯೋ ಯಾವ ವ್ರತಾನುಷ್ಠಾನವೋ ಯಾವುದೋ ಒಂದು ಶುರು ಮಾಡಿದ್ದು, ಶುರು ಮಾಡಿದ ಕೂಡಲೇ ಸಂಕಲ್ಪ ಅಂತೊಂದಿರುತ್ತೆ, ಹೌದ್ ತಾನೆ? ಒಂದು ಕೊಡ ನೀರು ಮಂತ್ರಾಕ್ಷತೆ ಬುಟ್ಟಿ ಇಟ್ಕೊಂಡು ಮಾಡ್ತಾ ಇರ್ತೀವಿ ಸಂಕಲ್ಪ ಅಂತ. ಸಂಕಲ್ಪದಲ್ಲಿ ಶುರು ಮಾಡ್ತಾ ಇರ್ತೀವಿ ಏನು, ದಾನ ಕನಕ ವಸ್ತು ವಾಹನಾದಿ ಸಕಲ ಸಂಪದ ಅಭಿವೃದ್ಧಿಯರ್ಥಂ. ಅದು ಹೊರಗೆ ಹೇಳೋದು ಕಾಮನ್. ಇನ್ನ ಒಳಗೆ ಪ್ರಮೋಷನ್ ಸಿದ್ಧಾರ್ಥಂ, ಅದು ಇದು ಸೀಟ್ ಸಿದ್ಧಾರ್ಥಂ ಅವೆಲ್ಲ ಬೇರೆ ಇರುತ್ತೆ, ಅದು ಹೇಳಲ್ಲ. ಇಂಟರ್ನಲ್ ಬಯಕೆಗಳೆಲ್ಲ ಅವೆಲ್ಲ ಸೇರಿ ಮನೆಗೆ ಸಿದ್ಧಾರ್ಥಂ ಅಂತ ಪಡ್ತೀವಿ. ಹೇಳ್ತಾರೆ, ಕೊಡೋ ಸ್ವಾಮಿ ಕೊಟ್ಟೇ ಕೊಡ್ತಾನೆ, ಸುಮ್ಮನೆ ಮಂತ್ರಾಕ್ಷತೆ ನೀರು ಯಾಕೆ ವೇಸ್ಟ್ ಮಾಡ್ತೀರಾ, ಇಷ್ಟು ಲಿಸ್ಟೆಲ್ಲ ಹೇಳಿದ್ದೀರಾ, ನಿನ್ನ ಪ್ರೀತಿಗಾಗಿ ಮಾಡುತ್ತೇನೆ ಅಂತ ಒಂದು ಮಾತು ಬರಲಿಲ್ಲ. ಅದನ್ನ ಹೇಳ್ತಾರೆ, ದೇವರ ಪ್ರೀತಿಗಾಗಿ ಕರ್ಮ ಮಾಡಿದರ ನಿಮಗೆ ಬೇಕಾದ ಪ್ರಮೋಷನು ಎಲ್ಲ ಕೊಟ್ಟೇ ಕೊಡ್ತಾನೆ, ಅದರ ಸಹಿತ ದೇವರ ಅನುಗ್ರಹ ಬರುತ್ತೆ. ಕೇವಲ ಇದಕ್ಕಾಗಿ ಮಾಡಿದರ ದೇವರ ಅನುಗ್ರಹ ಬರಲ್ಲ, ರಿವರ್ಸ್ ಆಗುತ್ತೆ ಅಂದ್ರು. ಏನದು ಅಂದ್ರೆ ಹೇಳ್ತಾರೆ, ಇಂದ್ರದೇವರು ತ್ವಷ್ಟ್ರ ಪ್ರಜಾಪತಿಗಳ ಮಗನಾಗಿರತಕ್ಕಂತಹ ವಿಶ್ವರೂಪಾಚಾರ್ಯರನ್ನ ಸಂಹಾರ ಮಾಡಿದ್ರು, ಅವರು ತಪ್ಪು ಮಾಡಿದ್ರು ಅಂತ. ಅದಕ್ಕೆ ಅವರ ತಂದೆ ತ್ವಷ್ಟ್ರ ಪ್ರಜಾಪತಿಗಳಿಗೆ ಸಿಟ್ಟು ಬಂತು.
ಏನಾದರೂ ಸರಿ ಇಂದ್ರದೇವರನ್ನ ಕೊಲ್ಲುವಂಥ ಮಗ ಬರಬೇಕು, ಕೊಲ್ಲುವಂಥವ ಹುಟ್ಟಬೇಕು ಅಂತ ಯಾಗ ಮಾಡಿದರು. ಯಾಗ ಮಾಡುವಾಗ ಒಂದು ಚೂರು ಅಕ್ಷರ ಸ್ವರ ತಪ್ಪಾಯಿತು. ತಪ್ಪಾಗಿದ್ದಕ್ಕೇನಾಯಿತು ಅಂದ್ರೆ ಇಂದ್ರದೇವರನ್ನ ಕೊಲ್ಲುವಂಥವ ಬರಲಿಲ್ಲ, ಇಂದ್ರನಿಂದ ಸಾಯುವವ ಬಂದ. ಅರ್ಥ ಆಯ್ತಾ? ನಾವು ಮಾಡುವ ಕೆಲಸಗಳಲ್ಲೂ ಕೂಡ ಚೂರು ಹೆಚ್ಚು ಕಮ್ಮಿ ಆದರೆ ಮಂತ್ರಗಳು ಅದು ಇದು ಪ್ರಮೋಷನ್ ಸಂಕಲ್ಪ ಮಾಡಿದರೆ ಡಿಮೋಷನ್ ಬಂದಿರುತ್ತೆ ಖಚಿತ ಅಂದ್ರು. ಇದು ಸ್ವಚ್ಛವಾದ ವಿಚಾರ, ಬಹಳ ಸೀರಿಯಸ್ ಆಗಿ ತಿಳ್ಕೋಬೇಕಾಗಿದ್ದು. ನಮಗೆ ಪುರಾಣ ಕೇಳ್ತಾನೆ ಇರ್ತೀವಿ, ಮಾಡೋದೇನೋ ಮಾಡ್ತಾನೆ ಇರ್ತೀವಿ. ಇಲ್ಲೇನೋ ಪುರಾಣ ಕೇಳಿದ್ದಾಯ್ತು, ಪರಮ ವೈರಾಗ್ಯವಂತರಾಗಿರ್ತೀವಿ. ನಾಳೆ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಶುರು ಆಯ್ತಾ, ಏನಾದ್ರೂ ಆಯ್ತಾ, ಸಂಕಲ್ಪ ಏನ್ ಮಾಡ್ತೀರಾ ಅಂದ್ರೆ ಮತ್ತ ಅದೇ ದನಕನಕ ವಸ್ತು ಬೇಡ ಅಂತ ಹೇಳ್ತಾರೆ. ಅಲ್ಲಿ ಕಟ್ಟ ಮಾಡಿಬಿಡಿದನ್ನ ಕೇವಲ ಹರಿಪ್ರೇರಣೆಯ ಹರಿಪ್ರೀತ್ಯರ್ಥಂ ಮನಸ್ಸಲ್ಲೂ ಸಂಕಲ್ಪ ಮಾಡಿ. ಅವಾಗೇನಾಗುತ್ತೆ, ಒಂದು ವೇಳೆ ಏನಾದರೂ ನಮಗೆ ಗೊತ್ತಿಲ್ಲದೆ ತಪ್ಪುಗಳು ನಡೆದರೆ ಆ ದೋಷ ನಮಗೆ ಅಂಟಲ್ಲ, ಭಗವಂತ ತೆಗೆದು ಬಿಡುತ್ತಾನೆ, ಫಲ ಕೊಟ್ಟೇ ಕೊಡುತ್ತಾನೆ. ಹಾಗಲ್ಲದೆ ದೇವರ ಪ್ರೀತಿಗಲ್ಲದೆ ಬೇರೆ ರೀತಿ ಕರ್ಮಗಳು ಅಂದ್ರೆ ಅದು ಬಯಸಿ ಇದು ಬಯಸಿ ಕರ್ಮಗಳು ಮಾಡಿದರೆ ಅವಾಗೇನಾಗುತ್ತೆ, ಕರ್ಮಗಳಲ್ಲಿ ಏನಾದರೂ ಚೂರುಚ್ಚಾರು ವ್ಯತ್ಯಾಸ ಆಯಿತ ಡೆಡ್ಲಿ ರಿವರ್ಸ್ ಆಗುತ್ತೆ. ಅದಕ್ಕೆ ರೆಸ್ಪಾನ್ಸಿಬಲ್ ನಾವೇ ಆಗಬೇಕಾಗಿ ಬರುತ್ತೆ. ಮತ್ತೆ ನಾಳಿನ ಸಂಕಲ್ಪ ಏನ್ ಮಾಡ್ತೀರಾ? ಕೇವಲ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಸಂಕಲ್ಪ ಮಾಡಿ. ಬಾಯಿಂದ ಮಾತ್ರ ಅಲ್ಲ, ಬಾಯಿಂದ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಒಳಗೆಲ್ಲ ಗೊತ್ತಿರುತ್ತೆ ಅದು ಬೇಕು ಇದು ಬೇಕು ಅಂತ. ಎಲ್ಲ ತೆಗೆದು ಬಿಡಿ, ದೇವರಿಗೆ ಪೂಜಾ ಮಾಡಿ. ಕೊಡೋದಿದ್ರೆ ಕೊಟ್ಟೇ ಕೊಡ್ತಾನವ, ನಾವು ಕೇಳದಿದ್ರೂ ಕೊಟ್ಟೇ ಕೊಡ್ತಾನೆ. ಆದ್ದರಿಂದ ದೇವರ ಪೂಜೆಯನ್ನ ಮಾಡುವಾಗ ದೇವರಿಂದ ಏನೂ ಬೇಡದೆ ಮಾಡಿ, ಯಾವ ಕರ್ಮ ಮಾಡಿದರೂ ಕೂಡ ಇದು ಹರಿಪೂಜಾ ಅಂತ ಮಾಡಿ. ಅದು ಬ್ಯಾಂಕಿಗೆ ಹೋಗ್ತೀರೋ, ಆಫೀಸಿಗೆ ಹೋಗ್ತೀರೋ, ಅಡಿಗೆ ಮಾಡ್ತೀರೋ, ಏನೇನು ಮಾಡ್ತೀರೋ, ಮಾಡಿದ ಕೆಲಸ ಎಲ್ಲ ಶ್ರೀಹರೇ ನಿನ್ನ ಪೂಜಾ ಅಂತ ಮಾಡಿ, ಫಲ ಕೊಟ್ಟೇ ಕೊಡ್ತಾನೆ. ಒಳ್ಳೆ ಫಲ ಬಂದೇ ಬರುತ್ತೆ. ಅದಲ್ಲದೆ ಹೋಗಿ ಮಾಡ್ತಾ ಬಂದಿರಾ, ಅದಕ್ಕೆ ರಿವರ್ಸ್ ಆದ ಫಲ ಬಂದೇ ಬರುತ್ತೆ, ಚೂರು ವ್ಯತ್ಯಾಸ ಆದರೂ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಕರ್ಮ ಮಾಡ್ತಾ ಇರ್ತೇವೆ, ಕರ್ಮ ಮಾಡ್ತಾ ಇರ್ತೇವೆ, ಆ ಕರ್ಮವೇ ನಮಗೆ ಮೋಕ್ಷಕ್ಕೆ ಕಾರಣ, ಒಳ್ಳೆ ಸದ್ಗತಿ ಕೊಡುತ್ತೆ ಅಂತ ಭ್ರಾಂತಿಯಲ್ಲಿ ಕೂತಿರ್ತೇವೆ, ಅದು ಬೇಡ ಅಂತಾರೆ. ಅರ್ಥ ಆಗಬೇಕಾದ್ರೆ, ನೀವು ಯಾವ ವ್ರತ ಮಾಡ್ತೀರಾ ಸಾಮಾನ್ಯವಾಗಿ? ವರಮಹಾಲಕ್ಷ್ಮಿ ವ್ರತ, ಸತ್ಯನಾರಾಯಣ ವ್ರತ, ಎರಡೇ ತಾನೆ ಫೇಮಸ್, ಮಿಕ್ಕದೆಲ್ಲ ನಾರ್ಮಲ್. ಸತ್ಯನಾರಾಯಣ ವ್ರತ ಇಬ್ಬರು ಸೇರಿ ಗಂಡು ಹೆಣ್ಣು ಸೇರಿ ಮಾಡೋದು, ಅದರಲ್ಲಿ ತಾನೆ ಅದಿಟ್ಕೊಳ್ಳೋಣ. ಬೆಳಿಗ್ಗೆ ಎಷ್ಟು ಗಂಟೆ ಶುರು ಮಾಡ್ತೀರಾ ಸಾಮಾನ್ಯವಾಗಿ? ರಾಹುಕಾಲ ನೋಡಿಕೊಂಡು 7-8 ಶುರು ಆಗುತ್ತೆ. ಆಚಾರ ಬಂದ್ಮೇಲೆ ಶುರು ಆದ ಮೇಲೆ ಪೂಜಾ ಮುಗಿದು ಕಥೆಗಳು, 5 ಹೇಳಬೇಕಲ್ಲ, ನಾಕಾಯಿದ 5 5 ಹೇಳಿ ಒಂದೊಂದು ಕಥೆಗೂ ತೆಂಗಿನಕಾಯಿ ಹೊಡೆದು ಆರತಿಗಳು ಮಾಡಿ ಎಲ್ಲ ಆಗಿ ಕೊನೆಗೆ ಆಚಾರ ಪ್ರಸಾದ ಕೊಟ್ಟು, ನೀವು ಬಂದವರು ಪ್ರಸಾದ ಕೊಟ್ಟು ಊಟ ಮಾಡಿ ಅಪ್ಪ ಅಂತ ಕೊಡೋ ಹೊತ್ತಿಗೆ 2-4 ಯಥಾಶಕ್ತಿ ಅಲ್ವಾ, 4 ಆಗುತ್ತೆ. ಅಲ್ಲ, ನಿಮ್ಮ ತಲೆಯಲ್ಲಿ ಏನಿರುತ್ತೆ, ಬೆಳಿಗ್ಗೆ 8 ಸಂಜೆ 4 ನಾನು ಸಾಧನೆ ಮಾಡಿದೆ. ಹೌದ್ ತಾನೆ? ಎಷ್ಟೊತ್ತಾಯ್ತು? 8-4 ಅಂದ್ರೆ 8 ನನಗೆ ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ಪೂರ್ ನಾನು ಸರಿಪ್ಪ, 8 8 ಸಾಧನೆ ಆಯಿತು ಅಂತ ಖುಷಿ ನಮ್ಗಿರುತ್ತಾ ಇಲ್ವಾ? ಇದ್ದೇ ಇರುತ್ತೆ. ಅವಾಗ ಹೇಳುತ್ತೆ ಶಾಸ್ತ್ರ, 8 ಸಾಧನೆ ಆಯಿತಾ, ಸ್ವಲ್ಪ ಚೆಕ್ ಮಾಡಿಕೊಳ್ಳಿ ಅಂದ್ರು. ನೋಡಿ, ನಾನ್ ಮಾಡೋದಿಷ್ಟೇ, ನೀವೇನ್ ಮಾಡ್ತೀರೋ ಗೊತ್ತಿಲ್ಲ. ಸತ್ಯನಾರಾಯಣ ಪೂಜೆ ಆದ್ರೆ ಏನ್ ಮಾಡ್ತೀರಾ? ಆ ಮಂಟಪ ತರಲೇಬೇಕಾ? ಮಂಟಪ ತರ್ತೀವಿ. ಆದ್ಮೇಲೆ ಇಲ್ಲೇ ಸಿಗತ್ತಲ್ವ ಯಾವುದು? ಮಾವಿನ ಸೊಪ್ಪು ತರಬೇಕಾ? ಬಾಳೆ ಕಂಬ ಕಟ್ಟಬೇಕಾ? ಎಲ್ಲ ಕಟ್ಟಿ ಆಯ್ತಾ? ಕಡೆಗೆ ಅಕ್ಕಿ ಹಾಕ್ಬೇಕಾ? ಅಕ್ಕಿಯಲ್ಲಿ ಪದ್ಮ ಬರಿಬೇಕಾ? ಕಲಶ ತೊಳಿಬೇಕಾ? ತೊಳೆದ ಕಲಶ ಇಡಬೇಕಾ? ಅದರಲ್ಲಿ ಎಲ್ಲ ಹಾಕ್ಬೇಕಾ? ಮೇಲೆ ತಂಬಿಗಿಡಬೇಕಾ? ಅದಕ್ಕೆಲ್ಲ ಅಲಂಕಾರ ಮಾಡಬೇಕಾ? ಆದ ಮೇಲೆ ಆವಾಹನ ಅಂತ ಮಾಡಬೇಕಾ? ಇಷ್ಟೆಲ್ಲ ಮಾಡಿದ ಮೇಲೂ ಈ ಪ್ರಾಸೆಸ್ ಎಲ್ಲ ನಡೀತಾ ಇರುತ್ತೆ. ತಂಬಿಗೆ ತಿಕ್ಕಿದ್ದು, ಇಟ್ಟದ್ದು, ಕಲಶ, ತೆಂಗಿನಕಾಯಿ, ಹೂವು, ಹಾರ, ಕೊನೆಗೆ ನೋಡಪ್ಪ ಸತ್ಯನಾರಾಯಣ ಸ್ವಾಮಿನೇ ನಮಃ ಗಂಧಂ ಸಮರ್ಪಯಾಮಿ ಅಂತ ಆಚಾರ್ಯರು ಹೇಳಿದಾಗ ನಾವು ಗಂಧ ಹಾಕಿ ಅಂದ್ರೆ ಗಂಧವೋ ಗಂಧದ ಪ್ರತ್ಯಾಮ್ನಾಯ ಯಾವುದು? ಅರ್ಪಣ ಕುಂಕುಮವೋ ಇನ್ನೊಂದು ಇಲ್ಲದ ಬಾಯಿಯಿಂದ ಗಂಧ ಕುಂಕುಮವೋ ಯಾವುದೋ ಒಂದು ಹೇಳಿದಾಗ ದೇವರು ಅಂದ್ರೆ ನಮ್ಮ ಚಿತ್ರ ಏನ್ ಬರ್ತಾ ಇದೆ? ಅಲ್ಲಿರೋ ತಂಬಿಗೆ, ತೆಂಗಿನಕಾಯಿ, ವಸ್ತ್ರ, ಅದಕ್ಕೆ ಹಾಕಿದ ಆಭರಣ ಏನು ಕೂತಿದೆಯಲ್ಲ ಅದೇ ದೇವರು. ಅಲ್ಲ, ನಾನು ಕೇಳಿದ್ದಕ್ಕೆ ಫೀಲ್ ಆಗ್ಬೇಡಿ. ಎಷ್ಟು ಸಲ ನೀವು ಸತ್ಯನಾರಾಯಣ ಪೂಜಾ ಮಾಡಿದಾಗ ಆ ಕೂಡಿಸಿದ ತಂಬಿಗೆ ತೆಂಗಿನಕಾಯಿ ಅಲ್ಲದೆ ಅದರೊಳಗೆ ನಮ್ಮಂತೆ ಒಬ್ಬ ವ್ಯಕ್ತಿ ದೇವರಿದ್ದಾರೆ ಅಂತ ಎಚ್ಚರ ಎಷ್ಟು ಸಲ ಬಂತು ನೋಡಿಕೊಂಡ್ರ? ಮೋಸ್ಟ್ಲಿ ನೋ ಅಲ್ವಾ? ಇಡೀ ಪೂಜೆ ಆಯಿತು, ಪೂಜೆ ಆದಾಗ ಯಾರ ಪೂಜೆ ಮಾಡಬೇಕೋ ಅವನ ಕಾನ್ಸೆಪ್ಟೇ ಇಲ್ಲ, ಅವನೊಬ್ಬನು ಇದ್ದಾನೆ ಎಂಬ ಎಚ್ಚರವೇ ಇಲ್ಲ. ಆ ತೆಂಗಿನಕಾಯಿಗೆ ಆ ತಂಬಿಗೇನೆ ಗಂಧ ಹೂವು ಎಲ್ಲ ಹಾಕಿ ಅದೇ ದೇವರು ಅಂತ ಅದಕ್ಕೆ ಆರತಿ ಮಾಡಿ ಹೋದವಲ್ಲ. ಮತ್ತೆ ಪೂಜೆ ಯಾರಿಗೆ ಮಾಡಿದ್ದು? ತಂಬಿಗೋ ದೇವರಿಗೋ? ಅದು ಕೇಳತಾ ಇದೆ. ಅಂದರೆ ಬರೇ ಒಂದು ಪೂಜಾ ಅಂತ ಮಾಡಿ ಅಲ್ಲಿ ಏನೇನು ಪದಾರ್ಥ ಹಾಕಬೇಕು ಸುರಿದು ಹೋಗೋದೇ ನೋಡಿ. ಶ್ರದ್ಧೆ ಇರುತ್ತೆ ನಮಗೆ, ಯಾರು ಇಲ್ಲ ಅಂದಿಲ್ಲ, ತುಂಬಾ ಶ್ರದ್ಧೆಯಿಂದ ಮಾಡುತ್ತಾರೆ. ಮಾಡಿದ್ದೇನು? ಶ್ರದ್ಧೆಯಿಂದ ಒಂದು ಜಡ ಪದಾರ್ಥಕ್ಕೆ ಸುರಿದು ಹೋಗಿದ್ದು. ಒಳಗೊಬ್ಬ ದೇವ ಇದ್ದಾನೆ, ಅದೊಂದು ಚೇತನ, ಈ ಜಡಕ್ಕಿಂತ ಬೇರೆ ಚೇತನ ದೇವರೊಬ್ಬ ಇದ್ದಾನೆ ಎಂಬ ಎಚ್ಚರವೇ ಕಳಕೊಂಡು ಬರೀ ಪದಾರ್ಥಕ್ಕೇನೆ ಪದಾರ್ಥ ಸುರಿದು ಅದೇ ದೇವರ ಪೂಜೆ ಅಂತ ಗರ್ವಪಟ್ಟು ಹೋಗ್ತಾ ಇದ್ದೀವಲ್ಲ, ಇಂಥ ಕರ್ಮ ನಮ್ಮನ್ನು ಉದ್ಧಾರ ಮಾಡತ್ತಾ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾಡಬೇಕು? ಎಲ್ಲ ಕರ್ಮ ಬಿಟ್ಬಿಡೋಣ ಅಂದ್ರೆ ತಪ್ಪು ಅಂದ್ರು. ವೇದ ಹೇಳಿದ ಕರ್ಮಾನುಷ್ಠಾನ ಮಾಡಲೇಬೇಕು. ಮಾಡುವ ಕಾಲಕ್ಕೆ ತಿಳುವಳಿಕೆ ಇರಲಿ. ಏನು ತಿಳುವಳಿಕೆ? ಜ್ಞಾನ ಅಂದ್ರು. ತಂಬಿಗೆ ಇದೆ, ಕಲಶ ಇದೆ, ವಸ್ತ್ರ ಹಾಕಿದ್ರು ಅದೇ ದೇವರಲ್ಲ, ಅದರೊಳಗೆ ದೇವರು ಬರ್ತಾರೆ, ಬೇರೊಬ್ಬ ದೇವನಿದ್ದಾನೆ ಎಂಬ ಎಚ್ಚರ ಪೂರ್ವಕ ಅವನಿಗೆ ಪೂಜಾ ಅಂತ ಇರಬೇಕು. ಹೌದಾನೆ? ಇಷ್ಟು ಹೇಳಿದ್ರೆ 8 ಗಂಟತ್ತು ವ್ರತ ಮಾಡಿದರೆ 8 ಗಂಟೊತ್ತಿನಲ್ಲಿ 8 ನಿಮಿಷ ಆದರೂ ದೇವರ ನೆನಪಿದೆಯಾ ಅಂತ ಕೇಳುತ್ತಾರೆ. ಒಂದು ವೇಳೆ ಮೇಲೆ ಸ್ವರ್ಗಕ್ಕೋ ಎಲ್ಲಿಗೋ ಒಂದು ಫೋನ್ ಮಾಡಿದರೆ ಸಿಕ್ಕರೆ ನಂಬರ್, ಫೋನ್ ಮಾಡಿದರೆ ನಮ್ಮ ಪ್ರಕಾರ 8 ಅವರ್ಸ್ ನಮಗೆ ಸಾಧನೆ ಆಗಿದೆ, ನಿಮ್ಮ ಮೀಟರ್ ಪ್ರಕಾರ ನಮ್ದೆಷ್ಟು ಸಾಧನೆ ಆಗಿದೆ ಅಂದರೆ 8 ಸೆಕೆಂಡ್ಸು ಇಲ್ಲ ಅಂತ ಹೇಳ್ತಾರೆ. ನಿಮ್ ಸಾಧನೆ ಏನೂ ಆಗಿ, ಯಾಕೆ? ದೇವರ ಮೇಲೆ ಮನಸ್ಸು ಬರಲಿಲ್ಲ. ಅದನ್ನೇ ಹೇಳುತ್ತಾರೆ, ಯದತ್ರ ಕ್ರಿಯತೆ ಕರ್ಮ ಭಗವತ್ ಪರಿತೋಷಣಂ ಜ್ಞಾನಂ ಯತ್ ತದಧೀನಂ ಹಿ ಭಕ್ತಿ ಯೋಗ ಸಮನ್ವಿತಂ. ಚೆನ್ನಾಗಿ ಹೇಳುತ್ತಾರೆ. ಕರ್ಮ ಮಾಡಬೇಕು, ಮಾಡುವ ಕಾಲಕ್ಕೆ ಆ ಕರ್ಮ ದೇವರ ಪ್ರೀತಿಗಾಗಿ ಮಾತ್ರ ಮಾಡಬೇಕು. ಆ ಮಾಡುವ ಕಾಲಕ್ಕೆ ದೇವರ ಮೇಲೆ ಭಕ್ತಿ ಇರಬೇಕು. ಭಕ್ತಿಯ ಜೊತೆಗೆ ಅಲ್ಲಿ ದೇವರು ಹೇಗೆ ಹೇಗಿದ್ದಾರೆ, ನಾನು ಮಾಡಿದ ಪೂಜೆಯನ್ನ ಹೇಗೆ ತಗೊಳ್ತಾ ಇದ್ದಾನೆ ಅಂತ ತಿಳ್ಕೊಂಡು ಮಾಡಬೇಕು. ಇದು ತಿಳಿಯದೇ ನಾವು ತುಂಬಾ ಮಾಡ್ತಾ ಇರ್ತೇವೆ. ಹೌದ್ ತಾನೆ? ದೇವರ ಪೂಜಾ ಅಂತ ಮಾಡ್ತೇವೆ, ದೇವರಿಗೆ ಗಂಧ ಅಂತ ಕೊಡ್ತೇವೆ, ಗಂಧಂ ಸಮರ್ಪಯಾಮಿ ಅಂತ. ಅಲ್ಲಿ ಇದ್ದ ಗಂಧದ ಮುದ್ದೆಯನ್ನ ದೇವರಿಗೆ ಮುಂದಿಡೋದು ಎಲಿಮೆಂಟರಿ ಸ್ಟೇಜ್. ಇನ್ಯಾವುದು ದೇವರಿಗೆ ಪ್ರೀತಿಕರವಾದ ತಿಳುವಳಿಕೆ ಜ್ಞಾನದಿಂದ ಕೂಡಿದ ಪೂಜಾ ಅಂದ್ರೆ ಯಾವುದು ಅಂದ್ರೆ ಹೇಳ್ತಾರೆ,
ಗಂಧ ದೇವರು ತಗೊಳ್ಳಲ್ಲ. ಹೇಗೆ ಕಬ್ಬಿನ ಸಿಪ್ಪೆಯಂತೆ ಗಂಧದ ಮುದ್ದೆ ದೇವರಿಗೆ ಅದು ತಗೊಳ್ಳಲ್ಲ, ಅದರೊಳಗೆ ಕಬ್ಬಿನ ರಸದಂತೆ ದೇವರದ್ದೇ ರೂಪ ನಿಂತಿರುತ್ತೆ. ಗಂಧದೊಳಗೆ ದೇವರ ರೂಪ ನಿಂತದ್ದಕ್ಕೆ ಪರಿಮಳ ಬರ್ತಾ ಇದೆ. ಆ ರೂಪವನ್ನ ದೇವರು ತಗೊಳ್ತಾರೆ, ತನ್ನ ರೂಪವನ್ನೇ ತಾನು ಸ್ವೀಕಾರ ಮಾಡುತ್ತಾನೆ. ಇದು ಚೆನ್ನಾಗಿ ತಿಳ್ಕೋಬೇಕು. ತಿಳ್ಕೊಂಡು ದೇವರಿಗೆ ಏನು ಕೊಟ್ಟರು, ನೀರು ಕೊಟ್ಟರು, ಅಲ್ಲಿರುವ ದೇವರ ರೂಪ ದೇವರಿಗೆ ಅರ್ಪಿತ. ಹೂವು ಕೊಟ್ಟರು, ಅಲ್ಲಿರುವ ರೂಪ ನಿನಗರ್ಪಿತ. ಗಂಧ ಕೊಟ್ಟರು, ಅಲ್ಲಿರುವ ರೂಪ ನಿನಗರ್ಪಿತ. ಧೂಪ ಕೊಟ್ಟರು, ಅಲ್ಲಿರುವ ರೂಪ ನಿನಗರ್ಪಿತ. ದೀಪದಲ್ಲಿ ರೂಪ ನಿನಗರ್ಪಿತ. ಪಟ್ಟಿ ಕೊಟ್ಟಿದ್ದಾರೆ ದಾಸರಾಯರು ಎಲ್ಲ ಕಡೆ ಕೂಡ. ಅಲ್ಲ, ಗಂಧದಲ್ಲಿ ದೇವರ ರೂಪ ಹೇಗಿರುತ್ತೋ ನನಗೆ ಗೊತ್ತಿಲ್ಲ ಹೇಳುತ್ತಾರೆ. ಗಂಧದೊಳಗೆ 403 ಸುಮೂರ್ತಿಗಳು ಗಂಧದೊಳಗಿರುತ್ತಿಹವು. ದೇವರ ರೂಪಗಳು 403 ಇವೆ, ಅದು ದೇವರಿಗರ್ಪಿತ ಅಂದ್ರೆ ಗಂಧ ಕೊಟ್ಟಂತೆ. ನೋಡಿ, ಗಂಧ ಮುದ್ದೆ ತೆಗೆದುಕೊಟ್ರೆ ದೇವರಿಗೆ ಪ್ರೀತಿ, ಆದರೆ ಬರೀ ಗಂಧದ ಮುದ್ದೆ ಕೊಟ್ರೆ ಪ್ರೀತಿ ಅಲ್ಲ, ಒಳಗೆ ದೇವರು ಹೇಗಿದ್ದಾರೆ ತಿಳ್ಕೊಂಡು ಕೊಟ್ರೆ ದೇವರಿಗೆ ಖುಷಿ ಆಗುತ್ತಂತೆ. ಹಾಗಾದರೆ ಕರ್ಮಾನುಷ್ಠಾನ ಅಂತ ನಾವೇನು ಮಾಡುತ್ತೇವೆ? ಕರ್ಮಾನುಷ್ಠಾನದ ಜೊತೆಗೆ ತಿಳುವಳಿಕೆ ಬೇಕು. ಏನು, ನಾನು ದೇವರ ಪೂಜಾ ಮಾಡುತ್ತಾ ಇದ್ದೇನೆ, ದೇವ ಅಂದ್ರೆ ಈ ಪ್ರತಿಮೆ ಅಲ್ಲ. ಶ್ರೀನಿವಾಸ ಇವತ್ತು ಕಿರೀಟ ಹಾಕಿದ್ದಾರ, ವಸ್ತ್ರ ಹಾಕಿದ್ದಾರ, ತುಂಬಾ ಚೆನ್ನಾಗಿದ್ದಾನಲ್ವಾ? ಬಂದು ಕೂಡೆ ನಮಸ್ಕಾರ ಮಾಡಿದ್ರ ಶ್ರೀನಿವಾಸನಿಗೆ? ಶ್ರೀನಿವಾಸನಿಗೆ ಮಾಡಿದ್ರ? ಅಲ್ಲರಿ, ಇನ್ನೇನು ಶ್ರೀನಿವಾಸ ಅಲ್ಲ, ಇನ್ಯಾರಿದ್ದಾರಲ್ಲಿ ಅಂದ್ರೆ ಎರಡು, ಒಳಗೆ ಶ್ರೀನಿವಾಸ ಇದ್ದಾನೆ, ಹೊರಗೆ ಕಲ್ಲಿದೆ. ಯಾವುದು? ಕಪ್ಪಗೆ ಆ ಕಿರೀಟ ಹೊತ್ಕೊಂಡು ಆದ್ಮೇಲೆ ಅದೆಲ್ಲ ವಸ್ತ್ರ ಹಾಕೊಂಡಿದ್ದು ಕಲ್ಲು. ಆ ಕಲ್ಲು ದೇವರಲ್ಲ, ಕಲ್ಲಿನೊಳಗೆ ಶ್ರೀನಿವಾಸ ಇದ್ದಾನೆ. ಶ್ರೀನಿವಾಸ ಬೇರೆ, ಕಲ್ಲು ಬೇರೆ. ಒಂದು ಸಲ ನೋಡಿಕೊಳ್ಳಿ, ಎಷ್ಟು ಸಲ ಬಿದ್ದು ಅಡ್ಡ ಬಿದ್ದಾಗ ಆ ಒಳಗಿರುವ ಕಲ್ಲಿಗೇನೆ ನೀನೇ ದೇವರು ಅಂತ ನಮಸ್ಕಾರ ಮಾಡಿಲ್ವಾ? ಆ ಕಲ್ಲನ್ನು ನೋಡಿ ಇದೇ ದೇವರು ದೇವರು ಅಂತ ನಮಸ್ಕಾರ ಮಾಡಿ ಹೋಗ್ತಾ ಇದೀವಲ್ಲ, ಇವಾಗ ಏನಾಗುತ್ತೆ? ದೇವರನ್ನ ಕಲ್ಲು ಅಂತ ಬೈದಂತೆ ಫಲ ಬರುತ್ತೆ. ಅದಕ್ಕೆ ಎಚ್ಚರ ಇರಲಿ, ಒಂದೇ ನಮಸ್ಕಾರ ಜ್ಞಾನಪೂರ್ವಕ ಮಾಡಬೇಕು. ಆ ಎದುರಿಗೆ ನಿಂತಾಗ ಈ ಕಲ್ಲು ದೇವರಲ್ಲ, ಕಲ್ಲಿನೊಳಗೆ ದೇವರು ಅಂತ. ನ ಪ್ರತೀಕೆ ನಹಿ ಸಹ ಅಂತ ಹೇಳುತ್ತಾ ಇದ್ದಾರೆ. ಆ ಸ್ವಾಮಿ ಒಳಗಿದ್ದಾನೆ, ಇದನ್ನು ಎಚ್ಚರ ಅಂತ ಕರೀತಾರೆ. ಜ್ಞಾನಂ ಯತ್ತದಧೀನಂ ಹಿ ಭಕ್ತಿ ಯೋಗ ಸಮನ್ವಿತಂ. ಈಗ ಪ್ರಶ್ನೆ ಬರುತ್ತೆ, ಚೆನ್ನಾಗಿದೆ ಪ್ರವಚನ ಕಾಲಕ್ಕೆ, ಕೇಳೋ ಕಾಲಕ್ಕೇನೋ, ಆಚಾರ ಹೇಳಿದ ಕಾಲಕ್ಕೇನೋ ಬರುತ್ತೆ. ಏನಂತ, ಅಲ್ಲಿ ಪ್ರತಿಮಾ ಇದೆ, ಅದು ಕಲ್ಲಿನ ಪ್ರತಿಮಾ ಇದೆ, ಅದು ದೇವರಲ್ಲ, ಅದರೊಳಗೆ ದೇವರಿದ್ದಾರೆ ಅಂತ ಆಚಾರ ಹೇಳಿದಾಗ ಬರುತ್ತೆ. ಮತ್ತು ನಾಳೆ ಬೆಳಿಗ್ಗೆ ಬಂದು ನಮಸ್ಕಾರ ಮಾಡಿದಾಗ ಇರಲ್ಲ. ಆ ಟೈಮಿಗೆ ಬಂದು ನಮಸ್ಕಾರ ಮಾಡಿದಾಗ ಮತ್ತು ದೇವರು ದೇವರು ಅಂತ ನಮಸ್ಕಾರ ಮಾಡಿ ಹೋಗ್ತೀವಿ. ಒಳಗೊಬ್ಬ ದೇವರಿದ್ದಾರೆ ಎಂಬ ಎಚ್ಚರವೇ ಹೋಗಿ ಬಿಡುತ್ತಾ ಇದೆಯಲ್ವಾ? ಅದು ಬರಬೇಕಂದ್ರೆ ಏನು ಮಾಡಬೇಕು ಅಂತ ಕ್ವಶ್ಚನ್ ಮಾರ್ಕ್. ಹೌದ್ ತಾನೆ? ಅರೆ, ಪ್ರಾಕ್ಟಿಕಲ್ ಕ್ವಶನ್ಸ್ ಹಾಕ್ಬೇಕು. ನಾವು ಸುಮ್ಮನೆ ಕೇಳ್ಕೊಂಡು ಹೋದ್ರೆ ಏನು ಉಪಯೋಗ? ನೀವು ಹೇಳಿದ್ದೇನೋ ಚೆನ್ನಾಗಿದೆ, ಪ್ರಾಕ್ಟಿಕಲಿ ಬರ್ತಾ ಇಲ್ಲ, ನಾವೇನ್ ಮಾಡಬೇಕು? ಅದಕ್ಕೆ ಸಿಂಪಲ್ ಉತ್ತರ ಕೊಡ್ತಾ ಇದ್ದಾರೆ. ಜ್ಞಾನಂ ಯತ್ ತದ ಅಧೀನಂ ಹಿ ಅಂತ ಹೇಳುತ್ತಾರೆ. ಇಷ್ಟರವರೆಗೆ ಪುರಾಣಕ್ಕೂ ಬರ್ತಿದ್ದಿಲ್ಲ, ಪುರಾಣಕ್ಕೆ ಬರ್ತಿದ್ವಿ ಅಲ್ವಾ? ಪುರಾಣಕ್ಕೆ ಬರ್ಲಿಕ್ಕೆ ಶುರು ಮಾಡಿದ್ವಿ, ಅದಕ್ಕೆ ತಕ್ಕಂತ ಪುಣ್ಯ ಬಂತು, ಪುರಾಣಕ್ಕೆ ಬರ್ತಾ ಇದ್ವಿ. ಅದು ಅನುಷ್ಠಾನಕ್ಕೆ ಬೇಕಾದ ಪುಣ್ಯ ಇಲ್ಲ, ಅದಕ್ಕೆ ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಅದೇ ದೇವರನ್ನ ಕೇಳಿಕೊಂಡ್ರೆ ಹೇಳುತ್ತಾರೆ, ಜ್ಞಾನ ಆ ಸಮಯದಲ್ಲಿ ಯಾರಿಲ್ಲದಿದ್ದಾಗ ನಮಸ್ಕಾರಕ್ಕೆ ಬಂದಾಗ ದೇವ ಒಬ್ಬನಿದ್ದಾನೆ ಎಂಬ ಜ್ಞಾನ ಬರಬೇಕಾ? ಅದು ಅವನೇ ಕೊಡಬೇಕು. ಜ್ಞಾನಂ ಯತ್ ತದ ಅಧೀನಂ ಹಿ, ಅವನದ್ದೇ ಅಧೀನ ಜ್ಞಾನ. ಅದಕ್ಕೆ ಏನು ಮಾಡಬೇಕು? ಪ್ರವಚನ ಆದ ಕೂಡಲೇ ಆ ದೇವರನ್ನ ಕೇಳಿಕೋಬೇಕಂತ. ಸ್ವಾಮಿ, ನಿನ್ನ ಕುರಿತೇನೋ ತಿಳುವಳಿಕೆ ಕೊಡಿಸ್ತಾ ಇದೀಯ ಪ್ರವಚನದ ಮೂಲಕ,
ಸರಿಯಾದ ಕಾಲಕ್ಕೆ ಒಬ್ಬನೇ ನಿನ್ನ ಚಿಂತನೆ ಮಾಡಲಿಕ್ಕೆ ಬಂದಾಗ ವಿಗ್ರಹಕ್ಕೆ ನಮಸ್ಕಾರ ಮಾಡುವಂತೆ ಮಾಡಬೇಡ ಹರಿಯೇ. ನೀನೊಬ್ಬ ಬೇರೆ ಒಳಗೆ ಕೂತಿದ್ದೀಯ, ದೊಡ್ಡವರು ಸ್ವಾಮಿಗಳು ನಿನ್ನ ಕರೆದು ಆ ಮೂರ್ತಿಯಲ್ಲಿ ಕೂಡಿಸಿದ್ದಾರೆ ಎಂಬ ಎಚ್ಚರ ನನಗೆ ಬರುವಂತೆ ಮಾಡಯ್ಯ ಎಂದು ದೇವರನ್ನ ಕೇಳಿಕೊಂಡ್ರೆ ದೇವರು ನಮಗೆ ಕೊಟ್ರೆ ಬಂದೇ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಭಗವತ್ ಪರಿತೋಷಣಂ ಜ್ಞಾನಂ ಯತ್ ತದಧೀನಂ ಹಿ ಭಕ್ತಿಯೋಗ ಸಮನ್ವಿತಂ. ಆ ಭಗವಂತ ನಾವು ಹಾಗೆ ಕೇಳಲಿಕ್ಕೆ ಶುರು ಮಾಡಿದ ಕೂಡಲೇ ಚೂರು ಚೂರು ಕೊಡ್ಲಿಕ್ಕೆ ಶುರು ಮಾಡ್ತಾನಂತೆ. ಮಾರನೇ ದಿನ ಬಂದು ಕೂಡ್ಲೆ, ದೇವರ ನಮಸ್ಕಾರ ಮಾಡ್ಲಿಕ್ಕೆ ಬಂದು ಕೂಡ್ಲೆ, ಸ್ಪಷ್ಟ ಸೂರ್ಯನಂತೆ ಹೊಳೆಯುವಂತ ಜ್ಞಾನ ಬರುತ್ತೆ. ಓಹೋ, ಇದು ಕಲ್ಲಿನ ಮೂರ್ತಿ, ಇದಕ್ಕೆ ಆಭರಣಗಳೆಲ್ಲ ಇಟ್ಟಿದ್ದಾರೆ, ಇದು ದೇವರಲ್ಲ, ಇದರೊಳಗೆ ದೇವರನ್ನ ಕೂಡಿಸಿದ್ದಾರೆ, ಈ ಕಲ್ಲಕ್ಕಿಂತ ಬೇರೆ ದೇವರು ಒಳಗಿದ್ದಾರೆ, ಅವನೇ ಶ್ರೀನಿವಾಸ, ಇದು ಕಲ್ಲು ದೇವರಲ್ಲ ಅಂತ ತಲೆಗೆ ಬಂದು ಒಳಗಿರುವ ದೇವರನ್ನ ಚಿಂತಿಸಿ ಅವನಿಗೆ ನಮಸ್ಕಾರ ಮಾಡುವ ಭಾಗ್ಯ ದೇವರು ಕೊಡುತ್ತಾರೆ. ಯಾವಾಗ ಆ ತಿಳುವಳಿಕೆ ನಿನ್ನ ಅಧೀನ ಹರಿಯೇ ನೀನೇ ಕೊಡಬೇಕು ಅಂತ ದೇವರ ಶರಣಾಗತರಾಗಿ ನಾವು ಪ್ರಾರ್ಥನೆ ಮಾಡಿದರೆ ಏನ್ ಮಾಡ್ಬೇಕು? ಇವಾಗ ಪ್ರವಚನ ಆದ ಕೂಡಲೆ ಮತ್ತು ನಮಸ್ಕಾರ ಮಾಡಿ ಹೊರಡುತ್ತೀರಲ್ಲ, ನಮಸ್ಕಾರ ಮಾಡುವ ಕಾಲಕ್ಕೆ ಹೇ ಸ್ವಾಮಿ ನಿನ್ನ ಎಚ್ಚರ ಕೊಡೋ ಅಂತ ದೇವರನ್ನ ಕೇಳಿಕೊಂಡ್ರೆ ಖಚಿತವಾಗಿ ದೇವರು ನಮಗೆ ಕೊಟ್ಟೇ ಕೊಡುತ್ತಾರೆ. ಅದನ್ನ ನಾವು ನೋಡಿ ಭಾಗವತ ತುಂಬಾ ಸಲ ಕೇಳಿರ್ತೀವಿ, ಒಳಾ ಹೊಕ್ಕು ನೋಡಿರಲ್ಲ ನಾರದರ ಮಾತು. ಒಂದೊಂದು ಒಂದೊಂದು ಮಾತು ಎಂಥದ್ದು ನೋಡಿ, ನಮ್ಮ ಜೀವನದಲ್ಲಿ ನಿತ್ಯ ಎಲ್ಲಿ ಎಡವಿ ಬೀಳುತ್ತಾ ಇರ್ತೇವೋ ಅಲ್ಲಿ ಕೈ ಹಿಡಿದು ಎಬ್ಬಿಸ್ತಾ ಇದ್ದಾರೆ. ನೋಡಯ್ಯ ನೀವು ಹೀಗ್ ಮಾಡಬೇಕು ಅಂತ ಹೇಳಿಕೊಡ್ತಾ ಇದ್ದಾರೆ. ಬಲ್ಲಿಗೆ ಶ್ರೀಕೃಷ್ಣ ಒಂದು ನಿಮಿಷ, ಒಂದೇ ನಿಮಿಷ. ಇವತ್ತು ಈ ಶ್ರೀಮಠದಲ್ಲಿ ಜ್ಞಾನಿಗಳಾದ ಮಹಾನುಭಾವರ ಆರಾಧನ, ವಿದ್ಯಾ ರತ್ನಾಕರ ತೀರ್ಥರು ಅಂತ ಅವರಾದ ಮೇಲೆ ವಿದ್ಯಾ ವಾರಿದಿ ತೀರ್ಥರು, ಅವರಾದ ಮೇಲೆ ವಿದ್ಯಾ ಪ್ರಸನ್ನ ತೀರ್ಥರು, ಅವರಾದ ಮೇಲೆ ವಿದ್ಯಾ ಪಯೋನಿಧಿ ತೀರ್ಥರು, ಅವರಾದ ಮೇಲೆ ವಿದ್ಯಾ ವಾಚಸ್ಪತಿಗಳು, ಅವರಾದ ಮೇಲೆ ಪ್ರಕೃತ ಪೀಠಾಧಿಪತಿಗಳು ವಿದ್ಯಾ ಮನೋಹರ ತೀರ್ಥರು ಅಂತ. ವಿದ್ಯಾರತ್ನಾಕರ ತೀರ್ಥರು ಅಂದ್ರೆ ಅವರ ಪೂರ್ವಾಶ್ರಮದ ಹೆಸರು ಅಹೋಬಲಾಚಾರ್ಯರು ಅಂತ. ಆಗಿನ ಕಾಲದ ಪ್ರಚಂಡ ಪಂಡಿತರು, ಇಡೀ ಮಾಧ್ವ ಸಮಾಜ ಅವರಿಗೆ ತಲೆಬಾಗ್ತಾ ಇತ್ತು. ಯಾರಾದರೂ ಪಂಡಿತರು ಅಂತ ಮಾಧ್ವ ಸಮಾಜದಲ್ಲಿ ಬರಬೇಕಾಗಿದ್ದರೆ ಅವರ ಮುಂದೆ ಪರೀಕ್ಷೆಗೆ ಕೊಟ್ರೆ ಆ ಸರಿ ನೀ ಪಂಡಿತ ಅಂತ ಎಲ್ಲ ಮಠದವರು ಒಪ್ತಾ ಇದ್ರು. ಅಂಥ ಒಂದು ವಿದ್ವತ್ತು ಇರುವಂತಹ ಮಹಾನುಭಾವರು. ಇವರ ಕಾಲಕ್ಕೆ ಮಠ ಏನಾಯ್ತಪ್ಪ ಅಂದ್ರೆ ಎಲ್ಲ ಮಠದಲ್ಲಿರುವ ಎಲ್ಲ ಬಂಗಾರ ಬೆಳ್ಳಿ ಕೃಷ್ಣಾರ್ಪಣ. ಇದೇನು ಹೀಗೆ ಹೇಳ್ತಾ ಇದ್ದೀರಾ? ಹೌದು, ಕೊನೆಗೆ ದೇವರನ್ನ ಎಲ್ಲಿಟ್ಟು ಪೂಜಾ ಮಾಡಿದ್ರು ಅಂದ್ರೆ ಬಾಳೆ ಎಲೆಯಲ್ಲಿ ದೇವರನ್ನಿಟ್ಟು ಪೂಜಾ ಮಾಡಿದ್ರು. ಯಾಕಂತ ಪರಿಸ್ಥಿತಿ ಅಂದ್ರೆ, ನೀವು ಎಂದಾದರೂ ತಿರುಮಕೂಡಲು ನರಸೀಪುರಕ್ಕೆ ಹೋಗಿದ್ದೀರಾ? ಹೋಗಿದ್ರೆ ಅಲ್ಲಿಂದ ಚೂರು ದೂರ ಹಳೆ ಸೋಸಲೆ ಅಂತಿದೆ, ಅಲ್ಲಿ ವಿದ್ಯಾರತ್ನಾಕರ ತೀರ್ಥರ ಎಲ್ಲರ ವೃಂದಾವನವಿದೆ. ಅಲ್ಲಿ ಒಂದು ಬಾವಿ ಇದೆ, ಬಾವಿಗೆ ಒಂದ್ಸಲ ಒಳಗೆ ತಲೆಯಿಟ್ಟು ನೋಡಿ, ನೀರಿರಲ್ಲ, ಅದು ನೀರಿನ ಬಾವಿ ಅಲ್ಲ, ಅದು ನೋಡಿದರೆ ಸಿಮೆಂಟ್ ಹಾಕಿರ್ತಾರೆ ಒಳಗೆಲ್ಲ, ಸಿಮೆಂಟ್ ಹಾಕಿದ ಬಾವಿ ಅದು. ಅಲ್ಲ, ಬಾವಿ ಅಂತ ಮಾಡಿದ್ದೀರಾ, ಸಿಮೆಂಟ್ ಯಾಕೆ ಹಾಕಿದ್ದೀರಾ ಅಂದ್ರೆ ನೀರು ಒಣಗಿ ಹೋಗಿ ಸಿಮೆಂಟ್ ಹಾಕಿದ್ದಲ್ಲ, ಬಾವಿ ಕಟ್ಟಿದ್ದೇ ಸಿಮೆಂಟ್ ಹಾಕಿ. ಯಾಕೆ ಅಂದ್ರೆ ಆಗಿನ ಕಾಲ ಸುತ್ತು ಇರತಕ್ಕಂಥ ಎಲ್ಲಾ ಹಳ್ಳಿಗಳಲ್ಲಿ ಕ್ಷಾಮ ಬಂತು, ಅನ್ನಕ್ಕಿಲ್ಲದೆ ಪ್ರಾಣ ಬಿಡ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಮಠದಲ್ಲಿರುವ ಬೆಳ್ಳಿ ಬಂಗಾರ ಎಲ್ಲಾ ಕಡೆ ಇಟ್ಟು ದುಡ್ಡು ತಂದು ಅದರಿಂದ ವಿಶೇಷವಾಗಿ ಅನ್ನ ಗಂಜಿ ಎಲ್ಲ ಮಾಡಿ ಹಳ್ಳಿಯವರಿಗೆ ಗಂಜಿ ಮಾಡೋದು ಅವಾಗವಾಗ ತೆಗೆದುಹಾಕ್ಬೇಕಂದ್ರೆ ಆಗಲ್ಲ ಅಂತ ಆ ಬಾವಿಗೆ ಸುರಿತಾ ಇದ್ರು. ಬಾವಿಗೆ ಸುರಿದು ಮಾಡಬೇಕು, ಬಾವಿಗೆ ಸುರಿಬೇಕು, ಸುರಿದವರು ತೆಗೆದುಹಾಕ್ತಾ ಇರಬೇಕು. ಇದು ನಾನ್ ಸ್ಟಾಪ್ ಕಂಟಿನ್ಯೂಸ್ ಪ್ರಾಸೆಸ್. ಇದಕ್ಕಾಗಿ ಒಂದಲ್ಲ ಎರಡಲ್ಲ ಒಂದೂವರೆ ವರ್ಷ ಸುತ್ತ ಇರುವ 15 ಗ್ರಾಮಗಳನ್ನ ಪೋಷಣೆ ಮಾಡಿದ ಮಠ ಇದು. ಅವಾಗ ಕೇಳಿದ್ರಂತೆ ಶಿಷ್ಯರು, ಹೀಗೆ ಮಾಡಿದರೆ ಮಠದ ಗತಿ ಏನು? ಎಲ್ಲ ಮಾರಿಕೊಂಡು ಹೋಗ್ಬೇಕಲ್ಲ ಅಂದರೆ ರತ್ನಾಕರ ತೀರ್ಥರು ಕೊಟ್ಟ ಉತ್ತರ ಇದು, ಮಠ ಇರೋದೇ ಜನಕ್ಕಾಗಿ. ಆ ರೀತಿಯಾಗಿ ಅಪರೂಪದ ಆ ಮಠದ ಸಂಪತ್ತನ್ನ ಭಗವಂತನಿಗೆ ಆರಾಧನೆ ಮಾಡಿ ಕೊಟ್ಟಂತ ಆ ಸಂಪತ್ತು ಕ್ಷಣದಲ್ಲಿ ಮತ್ತೂ ಬಂತು ಅವರ ಶಿಷ್ಯರ ಮೂಲಕ. ವಿದ್ಯಾವಾರಿಧಿಗಳು ಅಪರೂಪವಾದಂತಹ ಸಂಪತ್ತು ಮಠಕ್ಕೆ ತಂದು ಹಾಕಿದರು. ಹೇಗೆ? ತಗೊಂಡವ ಕೃಷ್ಣ, ಕೊಟ್ಟವನು ಅವನೇ. ಇಂಥ ಮಹಾನುಭಾವರು ಇಡೀ ಜೀವನ ಭಗವಂತನ ಸೇವೆಗಾಗಿ, ಕೇವಲ ಸತ್ಶಾಸ್ತ್ರ ಪಾಠ ಪ್ರವಚನಕ್ಕಾಗಿ ಇಟ್ಟು ಕೊನೆ ಕಾಲದಲ್ಲಿ ಶಿಷ್ಯರಿಗೆ ಬೀಗದ ಕೈಯನ್ನು ಕೊಟ್ಟು ದೇವರ ಪೆಟ್ಟಿಗೆಯನ್ನು ಮುಂದೆಗೆ ಇಟ್ಟು, ಶಿಷ್ಯರು ಇದ್ದಾರೆ ಇವರೂ ಇದ್ದಾರೆ, ರಾಮ ಅಂತ ಕೂಗತ ದೇವರ ಪೆಟ್ಟಿಗೆ ಮೇಲೆ ತಲೆ ಇಟ್ಟು ಪ್ರಾಣವಿಟ್ಟ ವ್ಯಕ್ತಿ ಇವರು. ಅಂದರೆ ಏನರ್ಥ ಆಯಿತು? ಪ್ರಾಣ ಹೋಗುತ್ತೆ ಅಂತ ಮೊದಲೇ ಗೊತ್ತಿತ್ತು ಅಂತ ಅರ್ಥ ಆಯಿತು. ಅಂಥ ವ್ಯಕ್ತಿಗಳ ಆರಾಧನೆ ಇದು. ವಿದ್ಯಾರತ್ನಾಕರ ತೀರ್ಥರು ಅಂತ ಮಹಾನುಭಾವರು, ಅವರ ದರ್ಶನ ಎಂದಾದರೂ ಒಮ್ಮೆ ಜನ್ಮದಲ್ಲಿ ಅಲ್ಲಿ ಹೋಗಿ ಮಾಡಿಕೊಂಡು ಬರೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.